ಅಪಾಂ ಪರಾವಿಶಿಷ್ಟಾ ಪ್ರಕೃತಿ ಉಪಾಧಿ ಮಂತರೇಣ ಅವಲ್ಯ ಸ್ವಭಾವ. ಬೇರೆದು ಸ್ವಚ್ಛ ಮಾಡಕ್ರೆ ನೀರು ಹಾಕಬೇಕು. ನೀರು ಹೇಗಿರಬೇಕು? ತಾನೇ ಸ್ವಚ್ಛ ಇರಬೇಕು. ಅದೇ ಕೊಳತೀರಿ ತೊಳೆದು ಎಷ್ಟು ತೊಳೆದು ಅಷ್ಟೇ. ಅದು ಬೇರೆದು ಸ್ವಚ್ಛ ಮಾಡೋ ಶಕ್ತಿ ಯಾವುದಕ್ಕಿದೆ? ನೀರಿಗೆ. ಆಟೋಮೆಟಿಕಲಿ ನೀರು ಏನಾಗಿರ್ಬೇಕು ಅಂತ ಆಯ್ತು? ಸ್ವಚ್ಛ ಇರಬೇಕು ಅಂತ. ಅದಕ್ಕೆ ಬೇರೆ ಎಲ್ಲ ಇಂದ್ರಿಯ ಪ್ಯೂರ್ ಆಗೋದು ಯಾವುದರಿಂದ? ಮನಸ್ಸಿನಿಂದ. ಮನಸ್ಸು ಮೇನ್ ಅದು. ಮನಸ್ಸೇ ಕೆಟ್ಟೋದ್ರೆ ಎಲ್ಲ ಇಂದ್ರಿಯ ಕೆಟ್ಟೋಗುತ್ತೆ. ಅದಕ್ಕೆ ಕಲರ್ ಗ್ಲಾಸ್ ಅಂತಾರಲ್ಲ ಹಾಗೆ. ಏನೋ ಪಕ್ಷಪಾತಿಗಳು ನೋಡ್ತಿದ್ರೆ ಯಾಕೆ ಕಾಣಿಸುತ್ತೆ ಅವನಿಗೆ? ಸರಿ ತಪ್ಪು ಕಾಣುತ್ತೆ, ತಪ್ಪು ಸರಿ ಕಾಣುತ್ತೆ. ಡಿಫೆಕ್ಟ್ ಎಲ್ಲಿದೆ? ಮನಸ್ಸಿನೊಳಗೆ. ಕಾಟೆ ಯಥಾ ಅಪಾಂಪರ ವಿಶಿಷ್ಟ ಪ್ರಕೃತಿ ಉಪಾಧಿ ಮಂತರೇಣ ತಾವಲ್ಯ ಸ್ವಭಾವ ಯಥಾ ಚಿತ್ ತಥಾ ಚಿತ್ತಶ್ಚ ವೃತ್ತಿ ಸ್ವಭಾವೈ ಲಕ್ಷಣಂ ಕಥಿತ ವಿತ್ಯನ್ಮಯ ವೃತ್ತಿ ಸ್ವಭಾವೋ ವೃತ್ತಿಯಂಚ ಸ್ಥಿತಿ ವ್ಯಭಿಧೀಯತೆ ವಚನಾತ್ ಸ್ವಾಭಾವಿಕಂ ಲಕ್ಷಣ ಇತ್ಯರ್ಥ. ಮನಸ್ಸಿನ ಸಹಜವಾದ ಲಕ್ಷಣ ಇದು. ಮಹತ್ತತ್ವಾತ್ ವಿಕುರ್ವಾಣಾತ್ ಭಗವದ್ವೀರ್ಯ ಸಂಭವಾತ್ ಕ್ರಿಯಾಶಕ್ತಿರಹಂಕಾರ ತ್ರಿವಿಧ ಸಮಪದ್ಯತಾ. ಇಲ್ಲಿ ನೀರಿನ ಬಗ್ಗೆ ಹೀಗೆ ಹೇಳಿ ಮುಂದೆ ಅವಧೂತ ಗೀತ 24 ಗುರುಗಳ ಕಥೆ ಹೇಳಬೇಕಾದ್ರೆ ಅವಧೂತರು ಹೇಳ್ತಾರೆ ನೀರಿನಿಂದ ಏನು ಕಲಿತೆ ಅಂದರೆ ಸ್ವಚ್ಛ ಇರಬೇಕು ಅಂತ ಕಲಿತೆ. ಇದನ್ನು ನಾನು ಅರ್ಥ ಮಾಡ್ಕೊಂಡಕ್ಕೊಂದು ಲಿಂಕ್ ಇದೆ. ನೀರು ಹೇಗಿರುತ್ತೆ ಅಂತ ಅರ್ಥ ಮಾಡ್ಕೊಂಡ್ಮೇಲೆ ಮನುಷ್ಯ ಹೇಗಿರಬೇಕು? ನೀರು ಇದ್ದಾಗಿರ್ತಾರೆ, ಸ್ವಚ್ಛ ಇರುತ್ತೆ, ಮುಟ್ಟಿದವರು ತಂಪು ಮಾಡುತ್ತೆ. ನೀರು ಮುಟ್ಟಿದ್ರೆ ಏನಾಗುತ್ತೆ? ತಣ್ಣಗಾಗುತ್ತೆ, ಜೊತೆಗೆ ಶುದ್ಧ ಆಗುತ್ತೆ. ಈ ಮೂರನ್ನು ಕಲ್ತ್ಕೊಂಡೆ ನಾನು. ಅದರಿಂದ ಏನಿರ್ಬೇಕು? ಅದು ಸಜ್ಜನರು ಏನಂತ ಕರೀತಾರೆ ಅದಕ್ಕೆ? ತೀರ್ಥ ಅಂತಲೇ ಕಟ್ಬೇಡ. ಆನಂದ ತೀರ್ಥರು, ಜೈತೀರ್ಥರು ಅನ್ನ ಅರ್ಥ ಏನದಕ್ಕೆ? ಅವರು ಶುದ್ಧ, ನಮ್ಮನ್ನು ಶುದ್ಧ ಮಾಡ್ತಾರೆ ಅಂತ. ತೀರ್ಥ ಶಬ್ದಕ್ಕೆ ಎರಡರ್ಥ. ಸ್ವತಃ ಶುದ್ಧವಾಗಿರುತ್ತೆ, ಮತ್ತೆ ಅದ್ರ ಸ್ನಾನ ಮಾಡಿದ್ರೆ ಶುದ್ಧ ಮಾಡ್ತಾರೆ. ಆ ನೀರಲ್ಲಾದರೆ ಸ್ನಾನ ಮಾಡಬೇಕು, ಶಾಸ್ತ್ರದಲ್ಲಾದರೆ ಓದಬೇಕು. ಅದಕ್ಕೆ ಅವಗಾಹನ ಅಂತ ಕರೀತಾರೆ. ಶಾಸ್ತ್ರಾವಗಾಹನದಿಂದ ಮನಸ್ಸು ಶುದ್ಧ ಆಗುತ್ತೆ. ಮತ್ತೆ ಯಾವ ನೀರಿಗೂ ಮನಸ್ಸನ್ನು ತೊಳೆಯೋ ಶಕ್ತಿ ಇಲ್ಲ. ಮನಸ್ಸು ಕ್ಲಿಯರ್ ಆಗಬೇಕಾದ್ರೆ ಏನು ಬೇಕು? ಶಾಸ್ತ್ರನೇ ಬೇಕು, ಬೇರೆ ದಾರಿನೇ ಇಲ್ಲ. ಮಹತ್ತತ್ವಾತ್ ವಿಕುರುಬಾಣಾತ್ ಭಗದ್ವೀರ್ಯ ಸಂಭವ. ಮಹತ್ತತ್ವ ಮತ್ತೇನು ಅವ್ಯತ್ವದಿಂದ ಏನು ಹುಟ್ಟಿತು? ಮಹತ್ತತ್ವ. ಅದೇನಾಯ್ತು? ಈಗ ಮತ್ತೆ ವಿಕ ಟ್ರಾನ್ಸ್ಫಾರ್ಮ್ ಆಯ್ತು. ಅವಾಗ ಏನು ಬಂತು? ಕ್ರಿಯಾಶಕ್ತಿ ಅಹಂಕಾರ ತ್ರಿವಿಧ ಸಮಪದ್ಯತ. ಕ್ರಿಯಾಶಕ್ತಿಯಾದ ಅಹಂಕಾರ ತತ್ವ ಬಂತು. ಅಹಂಕಾರ ತತ್ವ ಏನು ಮಾಡುತ್ತೆ? ಕಾರ್ಯವನ್ನು ಮುಂದೆ ತಡೆ ತಿಳಿಸಲು. ಆ ಮೂರು ವಿಧ ಅವಾಗ ಅಹಂಕಾರದೊಳಗೆ. ತ್ರಿವಿಧ ಅಹಂಕಾರ. ತ್ರಿವಿಧ ಯಾವುದು ಅಂದರೆ ವೈಕಾರಿಕ ತೈಜಸಶ್ಚ ತಾಮಸಶ್ಚ ಯಥೋಭವ. ವೈಕಾರಿಕ ತೈಜಸ ತಾಮಸ ಅಂತ ಮೂರು ಅಹಂಕಾರ. ಮನಸಶ್ಚೇಂದ್ರಿಯಾಣಾಂಚ ಭೂತಾನಾಂ ಮಹತಾಮಪಿ ಯತಃ. ಈ ಮೂರು ವಿಧ ಆಕಾರ ಅಹಂಕಾರದಿಂದ ಭವ ಹುಟ್ಟಿದವು. ಏನೇನು? ಮನಸಶ್ಚ ಇಂದ್ರಿಯಾಣಾಂಚ ಭೂತಾನಾಂ ಮಹತಾಮಪಿ. ಮನಸ್ಸು, ಇಂದ್ರಿಯಗಳು, ಪಂಚಭೂತಗಳು ಮತ್ತು ಇವಿಷ್ಟು ಪಂಚ ಮಹಾಭೂತಗಳು ಇವಿಷ್ಟು ಕೂಡ ಹುಟ್ಟಿದ್ದು ಯಾವುದರಿಂದ? ಈ ಮನ ಇದು ಅಹಂಕಾರದಿಂದ ಹುಟ್ಟಿದ್ದು. ಅದಕ್ಕೆ ಮನಸ್ಸು ಅಹಂಕಾರದಿಂದ ಹುಟ್ಟಿತು. ಅಹಂಕಾರಕ್ಕೆ ದಡಶೇಷ ರುದ್ರ ದೇವತೆಗಳು, ಮನಸ್ಸಿಗೆ ಯಾರು? ಮತ್ತೆ ರುದ್ರದೇವರು ದೇವರು. ಒಂದಕ್ಕೊಂದು ಲಿಂಕ್ ಇದೆ ಪೂರ್ತಿಯಾಗಿ. ವೈಕಾರಿಕೋ ಅಧಿದೈವಂತೂ ಬುದ್ಧಿ ಪ್ರಾಣಶ್ಚ ತೇಜಸ ತಾಮಸ ಸ್ವರ್ಥ ಮಾತ್ರಂಚ ಗುಣವ್ಯತಿಕರ ಸ್ತ್ರಿವೃತ್. ವೈಕಾರಿಕ ಅಧಿದೈವಂತು ಬುದ್ಧಿ ಪ್ರಾಣಶ್ಚ ತೈಜಸ ತಾಮಸತ್ವಂ ಅರ್ಥ ಮಾತ್ರಂ ತಾಮಸಸ್ತು ಅರ್ಥ ಮಾತ್ರಂಚ ಗುಣವ್ಯತಿಕರ ತ್ರಿವೃತ್. ಇದರಲ್ಲಿ ಏನು ಹೇಳಿದರೆ ಹಿಂದಿನ ಶ್ಲೋಕದೊಳಗೆ ಈ ಮೂರು ವಿಧವಾದ ಅಹಂಕಾರದಿಂದ ಮನಸ್ಸು ಮೊದಲಾದರೂ ಹುಟ್ಟಿದ್ರು ಅಂತ ಹೇಳಿದರು. ಆದರೆ ಯಾವ್ಯಾವುದರಿಂದ ಮೊದಲು ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. ಮತ್ತೆ ವೈಕ್ ಪ್ರಕಾರಾಂತರೇಣ ದೈವಿಧ್ಯ ಮುಕ್ತಿ ವೈಕಾರಿಕ ಇತಿ ಸಪ್ತಸು ಪ್ರಥಮ ಯತ್ರ ಸ್ವಾತಂತ್ರ್ಯಮ್ಯತ್ ವಿವಕ್ಷಿತಂ ಇತಿ ವಚನಾತ್ ವೈಕಾರಿಕೋ ಅಧಿದೈವಂ ಇತ್ಯಾದಿ ಪ್ರಥಮ ಪಂಚಮ್ಯರ್ಥೇ ವಕ್ತವ್ಯ ದೇವತಾಧಿಕೃತಂ ಯತ್ ತತ್ ಅಧಿಕ ದೈವ ವಿಧಿಸ್ಮೃತಂ. ವೈಕಾರಿಕ ಅಧಿದೈವಂ ಅಂದ್ರೇನು? ವೈಕಾರಿಕ ಅಹಂಕಾರದಿಂದ ದೇವತೆಗಳ ದೇಹವೆಲ್ಲ ಹುಟ್ಟಿದ್ರು. ಬುದ್ಧಿ ಈ ಪ್ರಾಣಸ್ಥ್ಯ ತೈಜಸ ಈ ಬುದ್ಧಿ ಪ್ರಾಣಗಳೆಲ್ಲ ತೈಜಸಾಕಾರದಿಂದ ಹುಟ್ಟಿದ್ರು. ತೈಜಸ ತೈಜಸಾಹಂಕಾರ ಬುದ್ಧಿ ಬುದ್ಧಿತತ್ವಂ ತದಭಿಮಾನಿನಿ ಉಮಾ. ಬುದ್ಧಿತತ್ವ ಹುಟ್ಟಿತು ಅಂದರೆ ಉಮಾದೇವಿ ಹುಟ್ಟಿದರು ಅಂತ ಅರ್ಥ. ಅಹಂಕಾರ ಅಂದ್ರೇನು? ಅಹಂಕಾರಿಕ ಪ್ರಾಣಶ್ಚ ಜಾತಃ ಇತಿ ಶೇಷ. ಅಹಂಕಾರಿಕ ಪ್ರಾಣ ಮತ್ತು ಉಮಾದೇವಿ ಹುಟ್ಟಿದ್ದಾರಿಂದ ಈ ಒಂದು ತೈಜಸದ ಅಹಂಕಾರದಿಂದ. ತಾಮಸತ್ತು ಅರ್ಥ ಮಾತ್ರಂತು ಅರ್ಥ ಮಾತ್ರಂ ಶಬ್ದಾದಿ ತನ್ಮಾತ್ರ ಚ ತಾಮಸಾತ್ ತಾಮಸಾಹಂಕಾರಾದ ಭೂತಿ ಇತಿ ಶೇಷ. ಇನ್ನು ಶಬ್ದಾದಿ ವಿಷಯಗಳೆಲ್ಲ ಯಾವುದರಿಂದ ಹುಟ್ಟಿದ್ರು ಅಂದರೆ ತಾಮಸ ಅಹಂಕಾರದಿಂದ ಹುಟ್ಟಿದ್ರು. ಅದಕ್ಕೆ ವಿಷಯಗಳು ತಾಮಸ ಅಹಂಕಾರದಿಂದ ಹುಟ್ಟಿರೋದ್ರಿಂದ ವಿಷಯಗಳ ಸಂಪರ್ಕ ಏನು ಮಾಡುತ್ತೆ ಮನಸ್ಸಿಗೆ? ತಾಮಸತ್ವ ತಂದುಕೊಡುತ್ತೆ. ಅದಕ್ಕೆ ಆದಷ್ಟು ಬಹಿರ್ವಿಷಯಗಳನ್ನು ಏನು ಮಾಡಬೇಕು? ಮಿನಿಮೈಸ್ ಮಾಡಬೇಕು, ಅವ ಹೆಚ್ಚು ಮಾಡ್ಕೊಳ್ಳೋಕೆ ಹೋಗಬಾರ್ದು. ಸಹಸ್ರ ದಿನ ಸಾಕ್ಷಾತ್ ಯಮನಂತಂ ಪ್ರಚಕ್ಷತೆ. ಈ ಒಳಗೆ ಇದ್ಲು ಹಾಕುವಾಗ ಏನು ಮಾಡ್ತಾರೆ? ಎಷ್ಟ ಬಟ್ಟೆ ಕಡ್ಕೊಂಡು ಹಾಕೋದು ಹೀಗೆ ಹಾಕಿದ್ರೆ ಆದಷ್ಟು ಏನು ಮಾಡಬೇಕು? ಜಾಸ್ತಿ ಬೆತ್ತಿಗಳಿಗೆ ಹೋಗ್ಬಾರ್ದು, ಎಷ್ಟು ಬೇಕೋ ಅಷ್ಟೇ ಮಿನಿಮಮ್. ಸಾಧ್ಯವಾದ್ರೆ ಕೈಲಿ ಮುಟ್ಟದಂತೆ ಹಾಕೋದು ಉತ್ತಮ ಪಕ್ಷ. ಮುಟ್ಬೇಕಾದ್ರೆ ಹೇಗೆ ಮುಟ್ತಾರೆ ಅದನ್ನ? ಆದಷ್ಟು ಕೊಳಕಾಗದಂತೆ ಮುಟ್ಬೇಕು. ತಾಮಸ ಅಹಂಕಾರ ಎಂಬಂತೆ ಅಂತ ಮಿನಿಮಮ್ ಮಿನಿಮೈಸ್ ಮಾಡಬೇಕು. ವಿಷಯಗಳ ಸಂಪರ್ಕ ಬಂದಂತೆ ಮನಸ್ಸು ಕೆಡ್ತಾ ಹೋಗುತ್ತೆ. ಸಹಸ್ರ ಸಂ ಸಾಕ್ಷಾತ್ ಯಮನಂತಂ ಪ್ರತ್ಯಕ್ಷತೆ ಸಂಕರ್ಷಣಾಖ್ಯಂ ಪುರುಷಂ ಭೂತೇಂದ್ರಿಯ ಮನೋಮಯಂ. ಈಗ ಸಹಸ್ರ ಶಿರಸಂ ಸಾಕ್ಷಾತ್ ಯಂ ಅನಂತಂ ಪ್ರತ್ಯಕ್ಷತೆ ಸಂಕರ್ಷಣಾಖ್ಯಂ ಪುರುಷಂ ಭೂತೇಂದ್ರಿಯ ಮನೋಮಯಂ. ಈಗ ಸಂಕರ್ಷಣಾಖ್ಯಸ್ತು ಹರಿಹಿ ಸೂಕ್ಷ್ಮ ಅಹಂಕಾರ ಯಾಮಕ. ಈಗ ಸೂಕ್ಷ್ಮ ಅಹಂಕಾರ ತತ್ವಕ್ಕೆ ಮತ್ತು ಬ್ರಹ್ಮಾನ ದೇವತೆಗಳು ಅಂದರೆ ಸಂಕರ್ಷಣ. ಸಂಕರ್ಷಣ ಅಂದರೆ ಯಾರು? ಮೊದಲೇದಾಗಿ ಸಾಕ್ಷಾತ್ ನಾರಾಯಣನೇ ವಾಸುದೇವ, ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ, ಇನ್ನೊಬ್ಬ ಸಂಕರ್ಷಣ ಶೇಷದೇವ. ಅವ್ರ ಲಕ್ಷಣ ಏನು ಅಂದರೆ ಸಹಸ್ರ ಶಿರಸ ಸಾವಿರ ಹೆಡೆಗಳು. ಸಾಕ್ಷಾತ್ ಎಂ ಅನಂತಂ ಪ್ರತ್ಯಕ್ಷತೆ, ಅನಂತ ಶೇಷದೇವ್ರಿಗೊಂದು ಹೆಸರು. ಸಂಕರ್ಷಣಾಖ್ಯಂ ಪುರುಷಂ ಭೂತೇಂದ್ರಿಯ ಮನೋಮಯಂ. ಭೂತೇಂದ್ರಿಯ ಮನೋಮಯಂ ಅಂದ್ರೇನು? ಭೂತಗಳಿಗೆ, ಇಂದ್ರಿಯಗಳಿಗೆ, ಮನಸ್ಸಿಗೆಲ್ಲ ಅಭಿಮಾನಿ ದೇವತೆ ಅಂತ ಶೇಷದೇವ್. ಹೌದು, ಮೇಲಿನವರಲ್ಲಿ ಕೆಳದಿಗೆಲ್ಲ ಆಟೋಮೆಟಿಕಲಿ ಅಧಿಕಾರಿಗಳು, ವಿಶೇಷವಾಗಿ ಕೆಲವಕ್ಕಿಂತ. ಸಂಕರ್ಷಣಾಖ್ಯಸ್ತು ಹರಿಹಿ ಸೂಕ್ಷ್ಮಾಹಂಕಾರ ಯಾಮಕ ಸ್ಥೂಲಾಹಂಕಾರ ನಿಯಮೇ ವಿಷ್ಣು ಪ್ರದ್ಯುಮ್ನ ನಾಮಕ ಅನಿರುದ್ಧೋ ಮನಸ್ತತ್ವ ನಿಯಂತ ಭಗವಾನ್ ಹರಿಹಿ ಮಹತ್ತತ್ವಾದಿ ಜೀವಾಸ್ತು ಬ್ರಹ್ಮಶೇಷೋ ಅಂಗಜಸ್ತಥಾ. ಮೂಲತಃ ಪರಮಾತ್ಮನೇ ಸಂಕರ್ಷಣ ಪ್ರದ್ಯುಮ್ನ ಮತ್ತು ಅನಿರುದ್ಧ ಅನ್ನೋ ರೂಪಗಳಿಂದ ಮನಸ್ಸಿಗೆ ಏನೇನು ಕಂಪಾರ್ಟ್ಮೆಂಟ್ಸ್ ಇವೆ ಅದರಲ್ಲಿ ಅಹಂಕಾರ ಅಂತಿದೆ. ಸ್ಥೂಲ ಅಹಂಕಾರ ಬೇರೆ, ಮತ್ತೆ ಮನಸ್ತತ್ವ ಬೇರೆ ಜನರಲ್ಲೂ. ಅದಕ್ಕೆಲ್ಲ ತಾನೇ ಯಾಮಕ ಅಂದರೆ ನಿಯಾಮಕನಾಗಿದ್ದಾನೆ. ಇನ್ನು ಮುಂದೆ ಯಾರಿದ್ದಾರೆ? ಬ್ರಹ್ಮಶೇಷೋ ಅಂಗಜಸ್ತಥ. ಮಹತ್ತತ್ವಾದಿಗಳಿಗೆ ಮುಂದೆ ಬ್ರಹ್ಮದೇವರು, ಶೇಷದೇವರು. ಅಂಗಜ ಅಂದರೆ ಮನ್ಮಥ, ಅದಕ್ಕೆ ಮನೋಜ ಅಂತ ಮನ್ಮಥನಿಗೆ ಹೆಸರು. ಅವರೆಲ್ಲ ಕೂಡ ಅಭಿಮಾನಿ ದೇವರು. ಇಂದ್ರಕಾಮರು ಕೂಡ ಮನೋಭಿಮಾನಿಗಳೇ. ಸೂಕ್ಷ್ಮ ಸ್ಥೂಲ ವಿಭೇದೇನ ಕಾಮಜಶ್ಚಾನಿರುದ್ಧಕಃ. ಕಾಮಪುತ್ರ ಅನಿರುದ್ಧ, ಅಂಗಜ ಅಂದರೆ ಕಾಮ, ಆಮೇಲೆ ಕಾಮಪುತ್ರ ಅನಿರುದ್ಧ, ಇವರೆಲ್ಲ ಮನಸ್ಸಿಗೆ ಅಭಿಮಾನ ದೇವತೆ. ಇದು ವಿಶೇಷ ವಚನ ಅರ್ಥ ವಿಶೇಷು ಅತ್ರ ಭೂತ್ಸು ಗಿರ್ಜಾತವ್ಯ ಇದೆ. ಸಾಕ್ಷಾದಿತಿ ವಿಶೇಷಣ ಸಂಕರ್ಷಣಾದಿ ನಾಮ್ನಃ ವಿದ್ಯಾ ತ್ರಿಧಾಭಿವ್ಯಕ್ತೇನ ಹರಿಣಾ ಪ್ರೇರಿತ ಸಂಕರ್ಷಣ ನಾಮ ಅನಂತಃ ತ್ರಿವಿಧ ಅಹಂಕಾರಾಭಿಮಾನಿ ಇತಿ ಸಮ್ಯಕ್ ಅವಗಂತವ್ಯಂ. ಈಗ ಮುಖ್ಯವಾಗಿ ಗರುಡಶೇಷ ರುದ್ರರು, ಅದರಲ್ಲೂ ಕೂಡ ವಿಶೇಷವಾಗಿ ಅಹಂಕಾರದ ಮೂರು ಭಾಗಗಳಲ್ಲಿ ಮನೋಭಾಗಕ್ಕೆ ರುದ್ರದೇವರು, ಉಳಿದ ಭಾಗಗಳಿಗೆ ಗರುಡಶೇಷ. ಹೀಗೆ ಮನಸ್ಸನ್ನು ತಿಳ್ಕೊಳ್ಬೇಕು. ಅಹಂಕಾರ ಲಕ್ಷಣ ವಕ್ತಿ ಕರ್ತೃತ್ವ ಇತಿ. ಅಹಂಕಾರದ ವೈಶಿಷ್ಟ್ಯ ಏನು ಅಂದರೆ ಕರ್ತೃತ್ವ ಕಾರಣತ್ವಂಚ ಕಾರ್ಯತ್ವಂಚೇತಿ ತಕ್ಷಣ ತಕ್ಷಣ ಶಾಂತಘೋರ ವಿಮೂಢತ್ವ ಸ್ಯಾದಹಂಕೃತೆ. ಅಹಂಕಾರದ ಲಕ್ಷಣ ಕರ್ತೃತ್ವ ಕರಣತ್ವಂಚ ಕಾರ್ಯತ್ವಂಚ ಇತಿ ಲಕ್ಷಣ. ಕರ್ತೃತ್ವ ಕರಣತ್ವ ಕಾರ್ಯತ್ವ ಶಾಂತಘೋರ ವಿಮೂಢತ್ವ ಇತಿ ಸ್ವಾ ಇತಿ ಸ್ಯಾ ಇತಿ ವಾ ಸ್ಯಾದ ಅಹಂಕೃತಿ. ಕರ್ತೃತ್ವ ಇತಿ ವೈಕಾರಿಕ ಅಹಂಕಾರಸ್ಯ ಮನೋರೂಪೇಣ ಪರಿಣತತ್ವ ಮನೋವ್ಯಾಪಿತ್ವೇನ ದೇಹಾದ್ಯಹಂ ಮಮತಾ ಉತ್ಪಾದಕತ್ವೇನ ಕರ್ತೃತ್ವ ನಾಮ ಲಕ್ಷಣ. ಫಸ್ಟ್ ಅಹಂಕಾರ ತತ್ವದಾಗ ಮೊದಲನೇ ಕೆಲಸ ಏನು ಅಂದರೆ ಕರ್ತೃತ್ವ ಕ್ರಿಯೇಟ್ ಆಗಿ ರಿಪೋರ್ಟ್ ಮಾಡ್ಕೊಂಡ ಮೇಲೆ ಹೇಗೆ ಅಟೆಂಡ್ ಮಾಡ್ತಾನೋ ವರ್ಕನ, ಅಹಂಕಾರ ತತ್ವದಿಂದ ಒಂದು ರೀತಿಯಾದ ಅಭಿಮಾನ ಹುಟ್ಟು ಕಾರ್ಯ ಮಾಡಬೇಕು ಅಂತಕ್ಕಂಥ ತೈಜಸ್ ಅಹಂಕಾರ. ಯಾರು ಹೆಡ್ಡಿ ಮಾಡಲಿಲ್ಲ ನನಗೆ ಹೇಳೇ ಇಲ್ಲ ಅಂತಾನೆ. ಹೇಳಿದ್ರೆ ನೀವು ಏನು ಹುಟ್ಟುತ್ತ ಅವನಿಗೀಗ ಮಾಡೋ ಅರ್ಹತೆ ಹುಟ್ಟುತ್ತೆ, ಗೊತ್ತಾಯ್ತಾ? ಹೇಳದೆ ಹೋದ್ರೆ ಹೇಳದೆ ಯಾಕೆ ಮಾಡಿದೆ ಅಂತ ಕೇಳ್ಬೋದು ಕೆಲಸ. ಅದು ಹೇಳಿಸ್ಕೊಳ್ಳೋದಲ್ಲ ಏನದು, ಫಸ್ಟ್ ಚಾನ್ಸ್. ಆಮೇಲೆ ಕಾರಣತ್ವ, ಆಮೇಲೆ ಏನು ಸಾಮಾನ್ಯ ಕೊಟ್ಟಿಲ್ಲ ಅಂತ ಮಾಡ್ಬೇಕಂತ. ಅಡುಗೆ ಮಾಡೋ ಅಂದ್ರು ನಂಗೆ ಅಡುಗೆ ಮಾಡಿ ಹೇಳೇ ಇದ್ದಿಲ್ಲ ಅಂದ್ರು, ಬಂದಮೇಲೆ ಪದಾರ್ಥಗಳೇ ಇಲ್ಲ, ಅರ್ಥ ಆಯ್ತಾ? ಪದಾರ್ಥ ಮಾಡಿದೆ, ಹಾಕ್ಲಿಕ್ಕೆ ಪಾತ್ರೆಗಳೇ ಇಲ್ಲ. ಸೊ ಎಲ್ಲವೂ ಏನ್ಬೇಕು, ಕಾರ್ಯಕ್ಕೆ ಬೇಕೇ ಬೇಕು. ಆ ಮೂರು ಸ್ಟೇಜ್ನಲ್ಲಿ ಅಹಂಕಾರ ವರ್ಕ್ ಮಾಡುತ್ತೆ ಅಂತ ಹೇಳ್ತಾರೆ. ಈ ಕರ್ತೃತ್ವನ ಕಂಡೆಕ್ಟ್ ಮಾಡೋಕ್ಕೂ ಅಹಂಕಾರ ಬೇಕು, ಕರ್ಣತ್ವನ ಕನೆಕ್ಟ್ ಮಾಡೋಕ್ಕೂ ಅಹಂಕಾರ ಬೇಕು, ಕಾರ್ಯ ಎಂಬುದು ರೂಪ ತಗೊಳ್ಳೋದಕ್ಕೂ ಅಹಂಕಾರ ಬೇಕು. ಈಗ ಮೂರು ವಿಧವಾದ ಫಂಕ್ಷನ್ ಅಹಂಕಾರಕ್ಕಿದೆ. ಶಾಂತ ಘೋರ ವಿಮೂಢತ್ವ ಮಿತಿ ವಾಶ್ಚಾತ ಅಹಂಕೃತಿ. ಶಾಂತ ಘೋರ ವಿಮೂಢತ್ವ, ಇನ್ನೊಂದು ರೀತಿಯಲ್ಲಿ ಶಾಂತ ಅಂದ್ರೇನು? ದೇವಪಿತೃ ವೈಕಾರಿಕಸ್ಯ ಸತ್ವಾಂಶ ಪ್ರಾಚುರ್ಯೇಣ ಉತ್ಪನ್ನತ್ವಾತ್ ಶುಕ್ಲಾತ್ಮನು ಭಗವನ್ ನಿಷ್ಠೋಪೇಷ್ಠತ್ವಾತ್ ಶಾಂತತ್ವಂ. ಶಾಂತತ್ವಂ ಅಂತ ಹೇಳಿದ್ರೇನು? ಈ ದೇವ ಕಾರ್ಯಾದಿಗಳಿಗೆ ಸಂಬಂಧಪಟ್ಟಿದ್ದೆಲ್ಲ ಶಾಂತ. ಕಾರಣ ಅಪರ ಪರ್ಯಾಯ ಇಂದ್ರಿಯಾಣಾಂ ಸೃಷ್ಟುಸ್ತ್ವೈ ತೇಜಸಹಂಕಾರಸ್ಯ ತೇಜೋವಂಶ ಪ್ರಾಚುರ್ಯೇಣ ಜಾತತ್ವ. ಅದಕ್ಕೆ ಮೂಢತ್ವ ಅಂತ ಹೇಳಿದ್ರೆ ಅದು ಘೋರತ್ವ. ಮೂರನೇದು ವಿಮೂಢತ್ವ. ಮೂರು ಸ್ಟೇಜ್ ಇದೆ, ಕರ್ತೃತ್ವ ಶಾಂತತ್ವ ಕರ್ಣತ್ವ ಘೋರತ್ವ ಕಾರ್ಯತ್ವ ವಿಮೂಢತ್ವ. ಹೀಗೆ ಅದು ಪ್ರಕಟಗೊಳ್ಳೋದು ಆ ರೀತಿಯಲ್ಲಿ. വൈകാരികാ ത്രികുർവാണാ മനസ്തത്വം മജായത യത് സങ്കൽപ്പ വികൽപ്പാഭ്യാം വർത്തതേ കാമസംഭവ. ഇന്ന് വൈകാരിക അഹങ്കാരദിന്ദ ದೇವತೆಗಳ ದೇಹ ಹುಟ್ಟಿತು ಅಂತ ಹೇಳಿದ್ರು ಮತ್ತು ಮನಸ್ಸು ಹುಟ್ಟಿತು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ವೈಕಾರಿಕ ಅಹಂಕಾರದಿಂದನೇ ವಿಕುರುವಾಣ, ವೈಕಾರಿಕ ಅಹಂಕಾರ ಟ್ರಾನ್ಸ್ಫಾರ್ಮ್ ಆದಾಗ ಹಾಲು ಟ್ರಾನ್ಸ್ಫಾರ್ಮ್ ಆದಾಗ ಮೊಸರಾಗತ್ತೆ. ಮನಸ್ಸು ಟ್ರಾನ್ಸ್ಫಾರ್ಮ್ ಆದಾಗ ಹೇಗೆ ತುಪ್ಪ ಬೆಣ್ಣೆ ಹೇಗೆಲ್ಲ ಬರಬೇಕು ಆ ರೀತಿ ವೈಕಾರಿಕ ಅಹಂಕಾರದಿಂದ ಮನಸ್ತತ್ವನೂ ಹುಟ್ಟಿತು. ಅದಕ್ಕೆ ಮನಸ್ತತ್ವಕ್ಕೂ ದೇವತೆಗಳ ದೇಹಕ್ಕೂ ಕನೆಕ್ಷನ್ ಇದೆ. ದೇವತೆಗಳ ದೇಹ ಹುಟ್ಟಿದ್ದು ಯಾವುದರಿಂದ ವೈಕಾರಿಕ ಅಹಂಕಾರದಿಂದ. ಮನಸ್ಸು ಹುಟ್ಟಿರೋದು ಯಾವುದರಿಂದ? ವೈಕಾರಿಕ ಅಹಂಕಾರದಿಂದ. ದೇರ್ಫೋರ್ ಮನಸ್ಸು ಎಂಬುದು ಯಾವ ರೀತಿ ನಮಗೆ ಮನೋವೇಗ ಅಂತ ಕರೀತಾರೆ, ಮನೋವೇಗ. ದೇವತೆಗಳು ದೇಹ ಮಾಡಿದ್ದು ಯಾವುದರಿಂದ? ವೈಕಾರಿಕ ಅಹಂಕಾರದ. ಅದಕ್ಕೆ ಅವ್ರ ವೇಗ ಯಾವ ರೀತಿ ಇರುತ್ತೆ? ಮನಸ್ಸಿನ ಸ್ಪೀಡಲ್ಲಿ ಬರ್ತಾರೆ ದೇವತೆಗಳು. ಇಮಿಡಿಯೇಟ್ಲಿ ಅಟೆಂಡ್ ಮಾಡ್ತಾರೆ ಅಂದರೆ ಅವ್ರ ಬಾಡಿನೇ ಅಂಥದ್ದು. ಈ ಮೈಕ್ರೋವೇವ್ಸ್ ಅಂತೀವಲ್ಲ, ಎಷ್ಟು ಫಾಸ್ಟ್ ನಮಗೆ ಗೊತ್ತಾಗಲ್ಲ. ಇದೇ ನಮ್ಗೆ ಅರ್ಥ ಆಗಿಬಿಟ್ಟು. ಬರೀ ವೇವ್ಸ್ ಬೇರೆ, ಈ ಲೈಟ್ ವೇವ್ಸ್ ಬೇರೆ, ಮೈಕ್ರೋವೇವ್ಸ್ ಬೇರೆ. ಲೈಟ್ ವೇವ್ಸ್ ಏನಾಗುತ್ತೆ? ಅಡ್ಡ ಈಗ ಅಡ್ಡ ಬಂದ್ಬಿಡು, ಲೈಟ್ಗೆ ಅಡ್ಡ ಬರುತ್ತೆ. ಅದ್ರ ವೈಕ್ರೋವೇವ್ಸ್ ಅಡ್ಡ ಬರೋದು ಏನು ಮಾಡುತ್ತದ? ಪೆನಿಟ್ರೇಟ್ ಮಾಡ್ಕೊಂಡು ಹೋಗುತ್ತೆ. ಆ ದೇವತೆಗಳ ದೇಹಕ್ಕೆ ಯಾವುದು ಅಡ್ಡಾಗೋದೇ ಇಲ್ಲ, ತಿಳಿತಾ? ಅದಕ್ಕೆ ಮನಸ್ಸಿಗೂ ಯಾವುದು ಅಡ್ಡಾಗೋದಿಲ್ಲ. ಮನಸ್ಸು ಎಷ್ಟು ಬೇಕಾದ್ರೂ ದೂರ ಹೋಗಿ ವಿಚಾರ ಮಾಡುತ್ತೆ. ಅದೇ ದೇವತೆಗಳ ದೇಹ ಎಲ್ಲಿ ಬೇಕಾದ್ರೂ ಹೋಗುತ್ತೆ, ಅಡೆತಡೆಗಳಿಲ್ಲದೆ ಹೋಗುತ್ತೆ, ಫಾಸ್ಟ್ ಆಗಿ ಹೋಗುತ್ತೆ ಎರಡೆರಡು, ಮತ್ತೆ ಅಟ್ ಒನ್ಸ್ ಇಮಿಡಿಯೇಟ್ ಆಗಿ ಹೋಗುತ್ತೆ. ಮನಸ್ಸಿನ ಲಕ್ಷಣ ಏನು ಅಂದರೆ ವಿಕುರುವಾಣ ಮನಸ್ತತ್ವ ಮಜಾಯತ ಯತ್ ಸಂಕಲ್ಪ ವಿಕಲ್ಪಾಭ್ಯಾಂ ವರ್ತತೆ ಕಾಮಸಂಭವ. ಮನಸ್ಸಿನಿಂದ ಆಗಬೇಕಾದ ಕೆಲಸದಿಂದ ಸಂಕಲ್ಪ ಮಾಡ್ತೇನೆ, ಈ ಸಂಕಲ್ಪ ಮನಸ್ಸಿನೇ ಕೆಲಸ. ವಿಕಲ್ಪ ಅಂದ್ರೆ ಏನು? ಸಂಶಯ ಪಡೋದು ಕೂಡ ಮಾಡಬೇಕು, ಬಿಡಬೇಕು, ಹೀಗೋ ಹಾಗೋ, ಇದೆಲ್ಲ ಯಾರಿಗೆ ಬರೋದು? ಮನಸ್ಸು ಅಪ್ಲೈ ಮಾಡಿದರೆ ಮಾತ್ರ. ಸಂಕಲ್ಪ ವಿಕಲ್ಪಾಭ್ಯಾಂ ವರ್ತತೆ ಕಾಮ ಸಂಭವ. ಕಾಮ ಅಂದ್ರೇನು? ಇಚ್ಛಾ. ಇಚ್ಛೆಯಿಂದ ಹುಟ್ಟತಕ್ಕಂಥ ಸಂಕಲ್ಪ ವಿಕಲ್ಪಗಳಿಗೆಲ್ಲ ಮನಸ್ಸು ಮೂಲ ಕಾರಣ. ಯತ್ ವಿದುರ್ಹಿ ಅನಿರುದ್ಧಾಖ್ಯಂ ಶ್ರೀಕಾಣಾಮಧೀಶ್ವರಂ ಶಾರದೇಂದಿ ವರಶ್ಯಾಮಂ ಸಾಮ್ರಾಜ್ಯಂ ಯೋಹಿ ವಿಶ್ವನೈ. ಈಗ ಯತ್ ವಿದುಹೂಹಿ ಅನಿರುದ್ಧಾಖ್ಯಂ ಕೃಷಿಕಾಣಾಮಧೀಶ್ವರ. ಕೃಷಿಕಗಳು ಇಂದ್ರಿಯಗಳು, ಇಂದ್ರಿಯಗಳಿಗೆ ಅಧಿಪತಿಯಾಗಿರ್ತಕ್ಕಂಥ ಭಗವದ್ ರೂಪಕ್ಕೆ ಏನಂತ ಹೆಸರು? ಅನಿರುದ್ಧ ರೂಪ ಅಂತ ಕರೀತಾರೆ. ಶಾರದೇಂದೀವರ ಶ್ಯಾಮ, ಶಾರದಾ ಶಾರದೆಂದು ಜ್ಯೋತ್ಸ್ನ ಭದ್ರಸ್ಮಿತ ಶ್ರೀ ಧವಲಿತಕ ಗುಹಾ ಪ್ರೇಮ ಭಾರಂಭ ಭಾರ ಇದ್ದಾಗ ಶಾರದೇಂದೀವರ ಶ್ಯಾಮ. ಶಾರದ ಅಂದರೆ ಶರತ್ಕಾಲದಂತೆ, ಇಂದೀವರದಂತೆ ಶ್ಯಾಮವಾಗಿರತಕ್ಕಂತಹ, ಶರತ್ಕಾಲದಲ್ಲಿ ಅರಳತಕ್ಕಂತಹ ಕನ್ನಡಿಯಂತೆ ಶ್ಯಾಮ ವರ್ಣದ ರೂಪ. ಸಾಮ್ರಾಜ್ಯಂ ಯೋಗಿವಿ ಶನೈ, ಯೋಗಿಗಳು ಅದನ್ನು ನಿಧಾನವಾಗಿ ಧ್ಯಾನ ಮಾಡ್ತಾರೆ ಅಂತ ರೂಪ. ಯಾರು ಯೋಗಿಗಳು ಅಂದರೆ ಸನಕಾದಿ ಯೋಗಿವಿ ಅಂತ ಅರ್ಥ. ತೈಜಸಾತ್ವಿ ಕುರುವಾಣಾತ್ ಬುದ್ಧಿತತ್ವಭೂತ್ ಸತಿ ದ್ರವ್ಯ ಸ್ಫುರಣ ವಿಜ್ಞಾನಂ ಇಂದ್ರಿಯಾಣಾಮನುಗ್ರಹಾತ್. ಈ ತೈಜಸ ತತ್ವದಿಂದ ಬುದ್ಧಿ ಮತ್ತು ಇಂದ್ರಿಯಗಳೆಲ್ಲ ಹುಟ್ಟಿತು. ತೈಜಸಾತ್ವ ವಿಕುರುವಾಣಾತ್ ಬುದ್ಧಿತತ್ವಂ ಅಭೂತ್ ಸತಿ. ಸತಿ ಅಂದರೆ ಸತಿಯೇ, ಯಾರಿಗೆ ಇದು ದೇವಹೂತಿ ಹೇಳಿದ ಮಾತು. ಸತಿ ಅಂದ್ರೆ ಏನು? ಪತಿವೃತ್ತಿ ಅಂತ ಅರ್ಥ. ಇದೆ ಸಾಮಾನ್ಯ ಸತಿ ಶಬ್ದಕ್ಕೆ, ಸತಿಪತಿ ಅನ್ಬೇಕಾದ್ರೆ ಸತಿ ಶಬ್ದಕ್ಕೆ ಅರ್ಥ ಏನು? ಹೆಂಡತಿ ಅಂತ ಹೇಳಿ. ಹೆಂಡತಿ ಅಂತ ಅರ್ಥ ಮಾಡಬಾರ್ದು. ಹೇಳ್ತಿರೋದು ಯಾರಿಗೆ? ದೇವಹೂತಿ ತಾಯಿಗೆ. ಆದ್ರಿಂದ ಸತಿ ಅಂದ್ರೆ ಪವಿತ್ರಳಾದವಳೆ, ಪತಿವೃತ್ತಿಯಾದವಳೆ ಅಂತ ಅರ್ಥ. ತೈಜಸಾತ್ವ ವಿಕುರುವಾಣ, ಈ ತೈಜಸ ಅಹಂಕಾರ ಮತ್ತು ಟ್ರಾನ್ಸ್ಫಾರ್ಮ್ ಆದಾಗ ಬುದ್ಧಿತತ್ವ ಹುಟ್ಟಿತು. ಉಮಾದೇವಿ ಮತ್ತೇನು ಹುಟ್ಟಿದ್ವು? ಇಂದ್ರಿಯಗಳು ಹುಟ್ಟಿದ್ವು. ಇಂದ್ರಿಯಗಳ ವೈಶಿಷ್ಟ್ಯ ಏನು ಅಂದರೆ ದ್ರವ್ಯ ಸ್ಫುರಣ ವಿಜ್ಞಾನಂ ಇಂದ್ರಿಯಾಣಾಂ ಅನುಗ್ರಹ. ಇಂದ್ರಿಯಗಳ ಅನುಗ್ರಹದಿಂದನೇ ದ್ರವ್ಯ ಸ್ಫುರಣ ದ್ರವ್ಯಗಳ ಜ್ಞಾನ ಬರುತ್ತೆ. ಪದಾರ್ಥಗಳ ಜ್ಞಾನ ಬರಲಿಕ್ಕೆ ಏನು ಬೇಕು? ಇಂದ್ರಿಯಗಳು ಬೇಕು. ಶಬ್ದ, ರೂಪ, ರಸ, ಸ್ಪರ್ಶ, ಗಂಧ, ಐದು ಬರಬೇಕಾದ್ರೆ ಏನಿರಬೇಕು? ಕರೇಂದ್ರಿಯಗಳಿರಬೇಕು. ಅದಕ್ಕೆಲ್ಲ ಇಂದ್ರಿಯಗಳು ಎಂಥದ್ದು ಅಂದರೆ ತೇಜಸ್ ಅಹಂಕಾರ. ತೇಜಸ್ ಅಂದರೆ ಒಳ್ಳೆ ಬ್ರೈಟ್ ಆಗಿರುತ್ತೆ. ಅದು ಕಣ್ಣು ಇದ್ದವ್ರ ಕಣ್ಣು ಬೇರೆ, ಕುರುಡ್ರ ಕಣ್ಣೇ ಬೇರೆ. ಕಣ್ಣಿದ್ದವ್ರ ಕಣ್ಣಲ್ಲಿ ಏನು ಕಾಣುತ್ತೆ? ಲೈಟ್ ಕಾಣುತ್ತೆ. ಕುರುಡ್ರಲ್ಲಿ ಅದು ಕಾಣದೆ. ಅದೇ ರೀತಿ ಆಕ್ಟಿವ್ ಕಿವಿ ಕೇಳೋ ರೀತಿನೇ ಬೇರೆ, ಕಿವಿ ಕೇಳದೇ ಇರೋದ ರೀತಿನೇ ಬೇರೆ. ಕಿವಿ ಕಣ್ಣಿಗೆ ಕಾಣದೆ ಹೋದರೂ ಕೂಡ ಕಿವಿ ಕೇಳಿದವನು ರೆಸ್ಪಾನ್ಸ್ ಏನು ಕೊಡ್ತಾನೆ? ಮಾತಾಡಿದ ತಕ್ಷಣ ಕಿವಿ ಇದ್ದವನು ಒಂಥರ ಬ್ರೈಟ್ನೆಸ್ ತೋರಿಸ್ತಾನೆ. ಇವನು ಏನು ಹೇಳಿದ್ರು ಹಾಗೆ ಗೊತ್ತಿರ್ತಾನೆ, ಯಾಕೇನಿಲ್ಲ, ಇಂದ್ರಿಯ ಇಲ್ಲ. ಅದೇ ರೀತಿ ಚರ್ಮ, ಪ್ರತಿಯೊಂದು ಹಾಗೇನೆ. ಆ ಇಂದ್ರಿಯಗಳು ನಮ್ಮ ಕಣ್ಣಿಗೆ ಕಾಣದೆ ಹೋದರೂ ಕೂಡ ಯಾವ ರೀತಿ ಕಾಣುತ್ತವೋ ಲೈಟ್ ಮೂಲಕ ಕಾಣುತ್ತೆ. ಒಂದು ಬ್ರೈಟ್ನೆಸ್ ನೋಡಿದ ತಕ್ಷಣ ಅರ್ಥ ಮಾಡಬೇಕು ಇದೆಯೋ ಇಲ್ಲೋ ಕಣ್ಣು. ಅದು ಮೇನೊಟ್ಟರು ವಾಸ್ತವ ಹಾಗೆ ಗೊತ್ತಿದೆ ಅಂದರೆ ಮೂಗು ಹೋಗಿದೆ ಅಂತ ಅರ್ಥ. ವಾಸ್ತವ ಗ್ರಹಣ ಇಲ್ಲಿ ಮಾಡೋಕ್ಕೆ ಬರೋದಿಲ್ಲ. ಕಿವಿ ಕೇಳದೆ ಹೋದ್ರೂ ಗೊತ್ತಾಗುತ್ತೆ. ಆ್ಯಕ್ಚುಲಿ ಟೆಸ್ಟ್ ಮಾಡಿ ನೋಡೋದು ಬೇರೆ, ನೋಡ್ತಿರ್ಲಿಕ್ಕೆ ಅವನು ಮಬ್ಬುತನ ನೋಡಿದಾಗ ಗೊತ್ತಾಗ್ಬಿಡುತ್ತೆ ಅದೇನದು ಆ ಇಂದ್ರಿಯಗಳಿಲ್ಲ ಅಂತೇಳಿ. ಅದೇ ಮಬ್ಬುತನ ಯಾತಪ್ಪ ಅಂತಂದರೆ ತೇಜಸ್ಸಿಲ್ಲ. ತೇಜಸ್ಸಿಲ್ಲದಾಗ ಏನಾಗುತ್ತೆ? ಡಲ್ ಆಗೇ ಆಗ್ತಾ. ಅದು ಬುದ್ಧಿತತ್ವ ಬುದ್ಧಿತತ್ವನು ಪ್ರೈಟ್ ಬುದ್ಧಿನ ಪ್ರೈಟ್ ಅಂತ ಕರಿತಾರೆ, ಬುದ್ಧಿವಂತರೇ ಅಂತ ಕರೀತಾರೆ ಸಾಮಾನ್ಯ, ಪ್ರೈಟ್ ಅಂತ ಕರೀತಾರೆ. ಎಲ್ಲಿಂದ ಹುಟ್ಟಿರೋದದು? ತೈಜಸ ಅಹಂಕಾರದಿಂದ. ತೈಜಸ ಅಹಂಕಾರ ಎಂಥದ್ದು? ಬ್ರೈಟ್. ಅದಕ್ಕೆ ಬುದ್ಧಿಯನ್ನು ಬ್ರೈಟ್ ಅಂತ ಕರೆಯೋದು ಕಥೆಕ ಬ್ರೈಟ್ ಬಾ ಎಂಬುದು ಇತ್ಯಾದಿ. ಸಂಶಯೋಥ ವಿಪರ್ಯಾಸೋ ನಿಶ್ಚಯ ಸ್ಮೃತಿರೇವಚ ಸ್ವಾಪ ಇತ್ಯುಚ್ಯತೆ ಬುದ್ಧೇ ಲಕ್ಷಣ ವೃತ್ತಿತಃ ಪೃಥಕ್. ಇನ್ನು ಬುದ್ಧಿ ಅಂದ್ರೇನು? ಸಂಶಯ ಅಥ ವಿಪರ್ಯಾಸ ನಿಶ್ಚಯ ಸ್ಮೃತಿರೇವಚ, ಇದಿಷ್ಟು ಬುದ್ಧಿಯ ಕೆಲಸಗಳು. ಸಂಶಯ ಅಂದ್ರೇನು? ಸಂಶಯ ಪಡೋಕ್ಕೂ ಬುದ್ಧಿವಂತನಾಗಿರ್ಬೇಕು. ಅದು ಕೇಳ್ತಾರೆ, ಏನು ಗೊತ್ತಿಲ್ಲದವನು ಏನು ಬರೋದಿಲ್ಲ? ಡೌಟೇ ಬರೋದಿಲ್ಲ. ಗೊತ್ತಾಯ್ತು, ಎಲ್ಲ ಗೊತ್ತಿದ್ರೂ ಡೌಟ್ ಬರೋದಿಲ್ಲ. ಏನು ಗೊತ್ತಿಲ್ಲ, ಏನರ್ಥ? ಡೌಟ್ ಇಲ್ಲೇ ಅಂತ. ಸಂಶಯ ಅಥ ವಿಪರ್ಯಾಸ, ತಪ್ಪು ತಿಳ್ಕೋಬೇಕಾದ್ರೆ ಏನಾಗಿರ್ಬೇಕು? ಬುದ್ಧಿ ಇರಬೇಕು ಅದಕ್ಕೆ. ಕಂದು ದುರ್ಯೋಧನಾದಿಗಳು ದಡ್ರಲ್ಲ, ಭಾರಿ ಬುದ್ಧಿವಂತರು. ಏನು ತಪ್ಪು ಏನು ತಿಳ್ಕೊತಿದ್ದರನ್ನ ತಪ್ಪು ತಪ್ಪ ತಿಳ್ಕೋ. ನಿಶ್ಚಯ ಸ್ಮೃತಿ ರೇವಚ, ನಿಶ್ಚಯ ನಿಶ್ಚಯ ಮಾಡೋದಕ್ಕೆ ಏನು ಬೇಕು? ವಿಪರ್ಯಾಸ ಅಂದರೆ ರಾಂಗ್ ಅಫರ್ಮೇಷನ್, ನಿಶ್ಚಯ ಅಂದರೆ ರೈಟ್ ಅಫರ್ಮೇಷನ್. ಸ್ಮೃತಿ ರೇವಚ, ಜ್ಞಾಪಕ ಶಕ್ತಿ ಕೂಡ ಎಲ್ಲಿಂದ ಬರಬೇಕು? ಬುದ್ಧಿ ಇದ್ರೆ. ಸ್ವಾಪಹ ಇದಕ್ಕೆ ಸರಿಯಾಗಿ ಹೇಳಿದ್ರೆ ಒಪ್ಪಿಸಿಬಿಟ್ಟು ಬುದ್ಧಿ ಅಷ್ಟು ಬುದ್ಧಿವಂತ ಅಂತ ಕರೀತಾರೆ. ಸ್ವಾಪಹ ಇತ್ಯುಚ್ಯತೆ ಬುದ್ಧೇ ಲಕ್ಷಣ ವೃತ್ತಿತ ಪೃಥಕ್. ಇದರ ಏನಂತ ಕರೀತಾರೆ? ಬುದ್ಧಿಯ ಸ್ವಾಪ ಅಂದರೆ ಬುದ್ಧಿ ಎಂಬುದು ಪೂರ್ಣ ಜಾಗೃತ, ಯಾವುದೇ ವಿಧವಾದಂತಹ ಗೊಂದಲಕ್ಕೆ ಒಳಗಾಗದೆ ಹೋದರೆ ಕ್ಲಿಯರ್ ಬುದ್ಧಿ ಹೀಗಿರುತ್ತೆ ಅಂತ ಹೇಳ್ತಾರೆ. ಸ್ಪಷ್ಟವಾಗಿರ್ತಕ್ಕಂಥ ಬುದ್ಧಿಯ ಲಕ್ಷಣ ಹೀಗಿದೆ. ಇನ್ನೊಂದು ಅರ್ಥದಲ್ಲಿ ಸ್ವಾಪ ಅಂದರೆ ಏನು ತಿಳಿದೇ ಇರೋದು. ಏನು ತಿಳಿದಿಲ್ಲ ಅಂತ ಗೊತ್ತಾಗಲಿಕ್ಕೆ ಏನು ಬೇಕು? ಬುದ್ಧಿ ಬೇಕು. ಗೊತ್ತಿಲ್ಲ ಅಂತ ಹೇಳೋದಕ್ಕೂ ತಿಳುವಳಿಕೆ ಬೇಕು. ಕೊನೆಗೆ ಗೊತ್ತಿಲ್ಲ ಅಂತ ಹೇಳು ಕೊನೆ ಪಕ್ಷ ಅಂತಾರಲ್ಲ, ಹಾಗೆ ಗೊತ್ತಿಲ್ಲ ಅಂತ ಹೇಳು ಅದಕ್ಕೂ ಕೂಡ ಜ್ಞಾನ ಇರಬೇಕು ಅಂತ ಅರ್ಥ. ತೇಜಸಾನೀಂದ್ರಿಯ ಅಣ್ಣೇವ ಕ್ರಿಯಾಜ್ಞಾನ ವಿಭಾಗಶಃ ಪ್ರಾಣಸ್ಯ ಹಿ ಕ್ರಿಯಾಶಕ್ತಿ ಬುದ್ಧಿರ್ ವಿಜ್ಞಾನ ಶಕ್ತಿತ. ತೈಜಸಾನಿ ಇಂದ್ರಿಯಾಣ್ಣೀವ, ಈಗ ಇಂದ್ರಿಯಗಳೆಲ್ಲ ತೈಜಸದತ್ವ ಅಹಂಕಾರದಿಂದ ಹುಟ್ಟಿದವರು. ಅವು ಎರಡು ಭಾಗ, ಕ್ರಿಯಾಜ್ಞಾನ ವಿಭಾಗಶಃ. ಕ್ರಿಯಾ ಅಂದರೆ ಕರ್ಮ, ಜ್ಞಾನ ಅಂದರೆ ಜ್ಞಾನ. ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಅಂತ ವಿಭಾಗದಿಂದ ಇಂದ್ರಿಯಗಳು ಎರಡು ವಿಧ. ಪ್ರಾಣಸ್ಯ ಹಿ ಕ್ರಿಯಾಶಕ್ತಿ ಬುದ್ಧೇರ್ ವಿಜ್ಞಾನ ಶಕ್ತಿತ. ಪ್ರಾಣಕ್ಕೆ ಕ್ರಿಯಾಶಕ್ತಿ, ಬುದ್ಧಿಗೆ ವಿಜ್ಞಾನ ಶಕ್ತಿ. ಇಲ್ಲಿ ಪ್ರಾಣಸ್ಯ ಅಂದರೆ ಅಹಂಕಾರಿಕ ಪ್ರಾಣನಿ, ಅಹಂಕಾರಿಕ ಪ್ರಾಣ ಕರ್ಮೇಂದ್ರಿಯಗಳಿಗೆ ವಿಶೇಷವಾಗಿ ಅಭಿಮಾನಿ. ಜ್ಞಾನೇಂದ್ರಿಯಗಳಿಗೆ ಬುದ್ಧಿ ಉಮಾಯ ವಿಜ್ಞಾನ ಶಕ್ತಿ, ಉಮಾದೇವಿ ಪ್ರಧಾನ. ತಾಮಸಾಚ್ಯವಿ ಕುರ್ವಾಣಾತ್ ಭಗವದ್ವೀರ್ಯಚೋದಿತಾತ್ ಶಬ್ದ ಮಾತ್ರಮಭೂತ್ ತಸ್ಮಾತ್ ನಭಶ್ರೋತ್ರಂತು ಶಬ್ದಗಂ. ಈ ತಾಮಸತ್ವದಿಂದ ಏನು ಹುಟ್ಟಿದ್ರು ಅಂತ ಹೇಳಿದ್ರು? ಶಬ್ದ ರೂಪ ರಸ ಸ್ಪರ್ಶ ಗಂಧ ಅನ್ನೋ ಪದಾರ್ಥಗಳು ಹುಟ್ಟಿದ್ರು ಅಂತ ಹೇಳಿದ್ರು. ಅವನು ಎಕ್ಸ್ಪ್ಲೇನ್ ಮಾಡ್ತಾರೆ ಹೇಗೆ ಅಂತ. ತಾಮಸಾಚ್ಯ ವಿಕುರುವಾಣ, ತಾಮಸಾಹಂಕಾರ ವಿಕಾರ ಹೊಂದಿದಾಗ ಅದು ಸುಮ್ಸುಮ್ನೆ ಆಟೋಮೆಟಿಕ್ ಅಲ್ಲ, ಭಗವದ್ವೀರ್ಯ ಚೋದಿತ ಭಗವಂತನ ಸಾಮರ್ಥ್ಯದಿಂದ ಪ್ರೇರಿತವಾದ ತಾಮಸಾಹಂಕಾರದಿಂದ ಮೊದಲೇನು ಬಂತು? ಶಬ್ದ ಮಾತ್ರ ಮುಹೂತ್ ಶಬ್ದ ಬಂತು. ತಸ್ಮಾತ್ ನಭಃ ಶ್ರೋತ್ರಂತೂ ಶಬ್ದಗಳು, ಅದರಿಂದ ಯಾವ್ದು ಹುಟ್ಟಿತು? ಭೂತಾಕಾಶ ಹುಟ್ಟಿತು. ಅದಕ್ಕೆ ತನ್ಮಾತ್ರ ಆ ಒಂದು ಭೂತಾಕಾಶ ಅನ್ನ ಭೂತ. ಶ್ರೋತ್ರಂತೂ ಶಬ್ದಗಳು, ಈ ಶ್ರೋತ್ರೇಂದ್ರಿಯ ಗ್ರಹಣ ಮಾಡೋದು ಯಾವುದು? ಶಬ್ದನ. ಮೂರು ವಿಷಯ ಹೇಳಿತು, ಶಬ್ದ ಹುಟ್ಟಿತು, ಶಬ್ದ ತನ್ಮಾತ್ರ ಹುಟ್ಟಿತು, ಅದರಿಂದ ಭೂತಾಕಾಶ ಹುಟ್ಟಿತು. ಅದು ಶಬ್ದ ಎಂಬುದು ಯಾವುದಂತ ಗೊತ್ತಾಗುತ್ತೆ? ಶ್ರೋತ್ರೇಂದ್ರಿಯಕ್ಕೆ. ಶಬ್ದ ಮಾತ್ರ ಮುಹೂತ್ ತಸ್ಮಾತ್ ನವಶ್ರೋತ್ರಂತೂ ಶಬ್ದಗಂ. ಅರ್ಥಾಶ್ರಯತ್ವ ಶಬ್ದಸ್ಯ ದ್ರಷ್ಟುರ್ಲಿಂಗತ್ವಮೇವ ಚ ತನ್ಮಾತೃತ್ವಂಚ ನಭಸೋ ಲಕ್ಷಣಂ ಕವಯೋ ವಿದುಹು. ನೋಡಿ, ಶಬ್ದ ಯಾವುದರಿಂದ ಬರಬೇಕು ಅಂದ್ರೆ ಆಕಾಶದಿಂದ ಬರಬೇಕು. ಬಹಳ ಸೈನ್ಸ್ ಒಪ್ಪುತ್ತದೆ. ಮತ್ತೆ ಅಥವಾ ಶಬ್ದಕ್ಕೆ ಏನಿಲ್ಲದ ಹೋದ್ರೆ ಹೂ ಆಗೋದಿಲ್ಲ. ಶಬ್ದ ಅಲ್ಲಿ ಗಾಳಿ ಇರಬೇಕದು, ಯಾವ ಮೀಡಿಯಂ ಇಲ್ಲದ ಹೊರ ಹುಟ್ಟ ಶಬ್ದ ರಾನ್ಸ್ ಇದಾಗೋದಿಲ್ಲ. ಆ ಕಡೆ ಈ ಕಡೆಗೆ ಮೂವ್ ಆಗೋದೇ ಇಲ್ಲ, ಟ್ರಾನ್ಸ್ಮಿಟ್ ಆಗ್ಲಿಕ್ಕೆ ಬೇಕು. ಅದು ಕರೆಕ್ಟ್ ಆಗಿ ಸೈಂಟಿಫಿಕ್ ಆಗಿರೋದು ಅದೇ ಶಾಸ್ತ್ರ ಹೇಳಿತ್ತು. ಆದರೆ ಶಬ್ದಕ್ಕೆ ಆಕಾಶ ಬೇಕೇ ಬೇಕು. ಆಕಾಶ ಮೀನ್ಸ್ ಅವಕಾಶ, ಅವಕಾಶ. ವಿಥೌಟ್ ಮೀಡಿಯೇಷನ್ ಇಲ್ಲದವರು ಶಬ್ದ ಮುಂದಕ್ಕೆ ಹೋಗೋದಿಲ್ಲ. ಅರ್ಥಾಶ್ರಯತ್ವ ಶಬ್ದಸ್ಯ ದ್ರಷ್ಟುರ್ಲಿಂಗತ್ವಮೇವ ಚ ತನ್ಮಾತ್ರತ್ವಂಚ ನಭಸೋ ಲಕ್ಷಣಂ ಕವಯೋ ವಿದುಹು. ಈ ಆಕಾಶದ ಲಕ್ಷಣ ಏನು? ಭೂತಾಕಾಶದ್ದು ಅಂದರೆ ಅರ್ಥಾಶ್ರಯತ್ವ, ವಿಷಯಗಳಿಗೆ ಅವಕಾಶವನ್ನು ಕೊಡೋದು. ಶಬ್ದಸ್ಯ ದ್ರಷ್ಟು ಲಿಂಗತ್ವಮೇವ ಚ, ವಿಶೇಷವಾಗಿ ಶಬ್ದಕ್ಕೆ ಆಕಾಶವನ್ನು ಕಲ್ಪಿಸೋದು. ತನ್ಮಾತ್ರತ್ವಂಚ ನಭಸ ಲಕ್ಷಣಂ ಕವಯೋವಿದು, ಇದು ನಭಸ್ಸಿಗೆ ಮತ್ತು ಅದರ ತನ್ಮಾತ್ರವಾದ ಶಬ್ದಕ್ಕೆ ಇರತಕ್ಕಂಥ ಮುಖ್ಯವಾದ ಲಕ್ಷಣ. ಅರ್ಥಾಶ್ರಯತ್ವ ಅರ್ಥ ವಿಷಯತ್ವ ಅಭಿಧೇಯ ಏಕನಿಷ್ಠತ್ವ ಇತ್ಯರ್ಥ. ದ್ರಷ್ಟು ಸರ್ವಜ್ಞಸ್ಯ ಲಿಂಗಂ ಲಿಂಗತ್ವ ಜ್ಞಾಪಕತ್ವ ನಭಸ ಆಕಾಶಸ್ಯ ತನ್ಮಾತ್ರತ್ವ. ಇನ್ನು ಆಕಾಶಕ್ಕೆ ಶಬ್ದ ಗುಣ, ಆ ಶಬ್ದಗಳಲ್ಲಿ ಎರಡು ಭಾಗ, ವರ್ಣಾತ್ಮಕ ಶಬ್ದ ಧ್ವನ್ಯಾತ್ಮಕ ಶಬ್ದ ಅಂತೇಳಿ. ಆ ಶಬ್ದಗಳಿಂದ ಏನು ಗೊತ್ತಾಗುತ್ತೆ ನಮಗೆ, ದೇವರ ವಿಷಯ ತಿಳಿತಾರೆ. ಶಾಸ್ತ್ರ ಯೋನಿತ್ವ ಅಂತ ಅರ್ಥ ಮಾಡ್ಕೋದು. ಶಬ್ದಕ್ಕೂ ಆಕಾಶಕ್ಕೂ ಶಾಸ್ತ್ರಕ್ಕೂ ಸಂಬಂಧ ಇದೆ. ಅದಕ್ಕೆ ಗಣೇಶನನ್ನು ಯಾತಕ್ಕೆ ವಿದ್ಯಾಭಿಮಾನಿ ಅಂತ ಕರೀತಾರೆ ಅಂತ ಕೇಳಿದರೆ, ವಿದ್ಯಾ ಎನ್ನುವುದು ಶಬ್ದಾತ್ಮಕ. ಶಬ್ದಕ್ಕೆ ಅಭಿಮಾನಿ ದೇವತೆ ಯಾವುದು? ಶಬ್ದ ಇರೋದು ಎಲ್ಲಿ? ಆಕಾಶದೊಳಗೆ. ಭೂತಾಕಾಶಕ್ಕೆ ಅಭಿಮಾನಿ ಯಾರು? ಗಣೇಶ. ಅದು ಗಣೇಶನ ಏನಂತ ಕರೀತಾರೆ? ವಿದ್ಯಾ ಗಣೇಶ ಅಂತಲೂ ಕರೀತಾರೆ, ವಿದ್ಯಾ ಗಣಪತಿ. ತನ್ಮಾತ್ರತ್ವ ಸ್ಪರ್ಶಾದ್ಯ ಭಾವಾತ್ ತದೇಕ ನಿಷ್ಠತ್ವ ಶಬ್ದಶ ಲಕ್ಷಣ ಕವಯೋದಿರಿತ್ಯನ್ವಯ ತದುಕ್ತಂ ಶಬ್ದೇನೈವಯತೋ ಜ್ಞೇಯೋ ಹರಿರ್ಲಿಂಗಂತೂ ತಸ್ಯ ತದ್. ಶಬ್ದಗಳಿಂದನೆ ಪರಮಾತ್ಮ ತಿಳ್ಕೋಬೇಕು. ಶಾಸ್ತ್ರ ಯೋನಿತ್ವಾ ಸ್ಪರ್ಶಾದ್ಯ ಭಾವಾತ್ ತನ್ಮಾತ್ರ ನಭಸಶ್ಚೇತಿ ಕಥ್ಯತೆ. ದೇವರನ್ನು ಬೇರೆಯಿಂದ ಯಾರು ತಿಳ್ಕೊಳಕ್ ಬರೋದಿಲ್ಲ ಅಂದ್ರೆ ರೂಪದಿಂದ ತಿಳ್ಕೊಳ್ಳೋ ಶಾನ್ಸೆ ಇಲ್ಲ. ಅಪ್ರಾಕೃತ ರೂಪ. ಆಮೇಲೆ ಇನ್ನೇನು ಬೇಕು? ವಾಸನೆ, ದೇವರಿಗೆ ವಾಸನೆ, ಪ್ರಾಕೃತ ವಾಸನೆ ಇತ್ಯಾದಿ ಇಲ್ಲೇ ಇಲ್ಲ. ಅದೇ ರೀತಿಯಲ್ಲಿ ಇನ್ಯಾವುದಿಲ್ಲ? ಸ್ಪರ್ಶ. ಸ್ಪರ್ಶ ಇರೋದು ಯಾವುದಕ್ಕೆ? ಯಾವಾಗಲೂ ಕೂಡ ಈ ಮೂರ್ತ ಪದಾರ್ಥಗಳಿಗೆ. ಅಬ್ಸ್ಟ್ರಾಕ್ಟ್ ವಸ್ತುಗೆ ಆಕಾಶ ಮುಟ್ಟಿದ್ರೆ ಗೊತ್ತಾಗುತ್ತಾ? ಗೊತ್ತಾಗೋದಿಲ್ಲ. ಸೊ ದೇವರು ಎಂಥವನು? ಆದ್ದರಿಂದ ಗೊತ್ತಿರೋ ಚಾನ್ಸ್ ಒಂದೇ. ಆಕಾಶ ತಿಳ್ಕೊಳ್ಳೋದಕ್ಕೆ ಶಬ್ದ ಹೇಗೆ ಬೇಕೋ, ಪರಮಾತ್ಮ ತಿಳ್ಕೊಳ್ಳೋದಕ್ಕೆ ಏನು ಬೇಕು? ಶಾಸ್ತ್ರನೇ ಬೇಕು ಅಂತ ಹೇಳ್ತಾರೆ. ತಸ್ಯಾದ್ಯಭಾವಾತ್ ತನ್ಮಾತ್ರಾ ನಭಸಸ್ಥೇತಿ ಕೀರ್ತ್ಯತೆ. ಸ್ಪರ್ಶಾದಯಶ್ಚ ತನ್ಮಾತ್ರಾ ಇತರೇ ಪೂರ್ವ ಸಂಸ್ಥಿತೆ ತಿಷ್ಠತ್ಯೇಕೋ ಗುಣೋ ಭೂತೇ ಪ್ರತ್ಯೇಕಂ ಪಂಚಸುಸ್ಥಿತಃ ಶಬ್ದೋ ವರ್ಣಾತ್ಮಕೋ ನಿತ್ಯೋ ಧ್ವನಿರ್ ಆಕಾಶ ಸಂಭವ. ವರ್ಣಾತ್ಮಕವಾದ ಶಬ್ದ ನಿತ್ಯ, ಧ್ವನ್ಯಾತ್ಮಕ ಶಬ್ದ ಮಾತ್ರ ಆಕಾಶದಲ್ಲಿ ಹುಟ್ಟುತ್ತೆ. ಆಕಾಶ ಏವ ಸೂಕ್ಷ್ಮಸ್ತು ಧ್ವನಿರಿತ್ಯೇವ ಶಬ್ದತೆ ಸೈವ ವಿದ್ಯಮಾನಸ್ತು ಭವೇತ್ ಕರ್ಣೈಕ ಗೋಚರ. ಧ್ವನ್ಯಾತ್ಮಕ ಶಬ್ದ ಅಭಿವ್ಯಕ್ತವಾದಾಗ ಕಿವಿಗಿಂದ ಗ್ರಹಣ ಮಾಡಕ್ಕೆ ಬರುತ್ತೆ. ಶಬ್ದ ಗ್ರಹಣಕವಾದದ್ದು ಶ್ರೋತ್ರ. ಆ ಶಬ್ದದಲ್ಲೂ ಕೂಡ ಯಾವ ಶಬ್ದ ಗ್ರಹಣ ಮಾಡುತ್ತದೋ ಕೇವಲ ಧ್ವನ್ಯಾತ್ಮಕ ಶಬ್ದ ಮಾತ್ರ. ಪ್ರಾಣೇಂದ್ರಿಯಾತ್ಮ ಭೂತಾನಾಂ ಚಿತ್ರದಾತೃತ್ವ ಬಹಿರಂತರಮೇವ ಚ ಪ್ರಾಣೇಂದ್ರಿಯಾತ್ಮ ತಿಷ್ಟ್ಯತ್ವ ನಭಸೋ ವೃತ್ತಿ ಲಕ್ಷಣ. ಭೂತಾನಾಂ ಚಿತ್ರದಾತೃತ್ವ ಪಂಚಭೂತಗಳಿಗೂ ಕೂಡ ಅಥವಾ ಪ್ರಾಣಿಗಳಿಗೂ ಕೂಡ ಅವಕಾಶವನ್ನು ಕಲ್ಪಿಸೋದು. ಬಹಿ ಅಂತರಮೇವ ಚ ಒಳಗು ಹೊರಗು ಇರೋದು. ಪ್ರಾಣೇಂದ್ರಿಯಾತ್ಮ ತಿಷ್ಟ್ಯತ್ವ ಪ್ರಾಣ ಇಂದ್ರಿಯ ಆತ್ಮ ತಿಷ್ಟ್ಯತ್ವ ಪ್ರಾಣಾಪಾನಾದೀನಾಂ ಇಂದ್ರಿಯಾಣಾಂ ಆತ್ಮನಾಂ ಜೀವಾನಾಂ ಧಿಷ್ಟತ್ವ ಧಿಷ್ಟತ್ವ ಆವಾಸ ಸ್ಥಾನತ್ವ ಇವೆಲ್ಲರಿಗೂ ವಾಸಕ್ಕೆ ಅವಕಾಶ ಕಲ್ಪಿಸಿಕೊಡೋದು. ಇದೆಲ್ಲ ಯಾವುದರ ಲಕ್ಷಣ? ನಭಸಃ ವೃತ್ತಿ ಲಕ್ಷಣ ಆಕಾಶದ ಇರುವಿಕೆಯ ಲಕ್ಷಣ. ವೃತ್ತಿ ಅಂದರೆ ಇರುವಿಕೆ, ಆಕಾಶದ ಇರುವಿಕೆಯ ಲಕ್ಷಣ. ನಭಸಃ ಶಬ್ದ ತನ್ಮಾತ್ರ ಕಾಲಗತ್ಯಾವಿಕುರ್ವತಃ ಸ್ಪರ್ಶೋಭವತ್ತೋ ವಾಯು ತ್ವಕ್ಸ್ಪರ್ಶಶ್ಚ ಸಂಗ್ರಹ. ಮುಂದೇನಾಯ್ತು? ಈಗ ನಭಸ್ತತ್ವ ಟ್ರಾನ್ಸ್ಫಾರ್ಮ್ ಆಯಿತು. ಅದು ಟ್ರಾನ್ಸ್ಫಾರ್ಮ್ ಆದಾಗ ಏನು ಬಿಟ್ಟಿತು ಅಂದರೆ ನಭಸ್ತ ಶಬ್ದದ ಶಬ್ದ ತನ್ಮಾತ್ರ ಕಾಲಗತ್ಯ ವಿಪೂರ್ವತ. ಅದು ಓವರ್ ನೈಟ್ ಆಗಲಿಲ್ಲ, ಸ್ಲೋ ಅನೇಕ ದಿವಸ ಕಳೆದ ಮೇಲೆ ಆಯಿತು. ಸ್ಪರ್ಶೋಭವತ್ತೋ ವಾಯು ಸ್ಪರ್ಶ ಅನ್ನೋ ತನ್ಮಾತ್ರ ಹುಟ್ಟಿತು. ಅದರಿಂದ ಯಾವುದು ಹುಟ್ಟಿತು? ವಾಯು, ಭೂತವಾಯು ಹುಟ್ಟಿತು. ಸ್ಪರ್ಶಶ್ಚ ಸಂಗ್ರಹ. ಆ ಸ್ಪರ್ಶವನ್ನು ತಂದುಕೊಡೋ ಶಕ್ತಿ ಯಾವುದಕ್ಕೆ? ತ್ವಗೇಂದ್ರಿಯಕ್ಕೆ. ತ್ವಗೇಂದ್ರಿಯಿಂದ ಸ್ಪರ್ಶ ಜ್ಞಾನ ಬರಬೇಕಾದ್ರೆ ಯಾವ ಇಂದ್ರಿಯ ಇರಬೇಕು? ತ್ವಗೇಂದ್ರಿಯ ಇರಬೇಕು. ಯಾರಿಗೆ ಸ್ಪರ್ಶಜ್ಞ ತ್ವಗೇಂದ್ರಿಯ ಎಂಬುದು ದುಷ್ಟವಾಗಿರುತ್ತೋ ಅವ್ರಿಗೆ ಏನು ಜ್ಞಾನ ಗೊತ್ತಾಗೋದಿಲ್ಲ. ಸ್ಪರ್ಶಜ್ಞ ಮೈ ಸುಡ್ತಾ ಇದ್ರೂ ಗೊತ್ತಾಗೋದಿಲ್ಲ, ಹೊರಟೋಗ್ಬಿಟ್ಟಿದ್ದ ಭಾಗ ಇಲ್ಲ, ಅದರಿಂದ ಅರ್ಥ ಗೊತ್ತಾಗೋದಿಲ್ಲ. ಮೃದುತ್ವ ಕಠಿಣತ್ವಂಚ ಶೈತ್ಯಂ ಉಷ್ಣತ್ವಮೇವ ಚ ಏತ ಸ್ಪರ್ಶಸ್ಯ ಸ್ಪರ್ಶತ್ವಂ ತನ್ಮಾತ್ರತ್ವಂ ನಭಸ್ವತಃ. ಈ ಸ್ಪರ್ಶ ಅಂದ್ರೆ ಹೇಗಿರ್ಬೋದು? ಮೃದುತ್ವ ಮೃದುವಾಗಿರ್ಬೋದು, ಕಠಿಣ ಇದು ಮೆತ್ತಗಿದೆ, ಕಠಿಣ ಇದೆ, ಶೈತ್ಯಂ ತಂಪಿದೆ, ಉಷ್ಣತ್ವ ಬಿಸಿ ಇದೆ, ಇವೆಲ್ಲ ಗೊತ್ತಾಗೋದು ಯಾವುದರಿಂದ? ಈ ಸ್ಪರ್ಶೇಂದ್ರಿಯಲ್ಲಿ. ತನ್ಮಾತ್ ಇದು ಎಲ್ಲಿಂದ ಹುಟ್ಟಿ ಬಂತು? ಆಕಾಶದಿಂದ ಹುಟ್ಟಿ ಬಂದಂತಹ ಇದು ತನ್ಮಾತ್ರ. ಇದರಿಂದ ಹುಟ್ಟಿದ್ದು ಯಾವುದು? ಚರ್ಮ. ಚಾಲನಂ ವ್ಯೂಹನಂ ಪ್ರಾಪ್ತಿ ನೇತೃತ್ವ ದ್ರವ್ಯ ಶಬ್ದಯೋ ಸರ್ವೇಂದ್ರಿಯಾಣ ಆತ್ಮತ್ವ ವಾಯೋ ಕರ್ಮಾಭಿಲಕ್ಷಣ. ಇನ್ನು ಚಾಲನಂ ವ್ಯೂಹನಂ ಪ್ರಾಪ್ತಿ ನೇತೃತ್ವ ಸರ್ವೇ ಶಬ್ದಯೋ ಸರ್ವೇಂದ್ರಿಯಾಣಾಂ ಆತ್ಮತ್ವಂ ವಾಯೋ ಕರ್ಮಾಭಿಲಕ್ಷಣ. ಸ್ಪರ್ಶ ಅಂಬೋದೇನದು? ತನ್ಮಾತ್ರ. ಅದು ಹುಟ್ಟಿದ್ದ್ಯಾವುದು? ವಾಯು, ಭೂತವಾಯು ಅನ್ನು ಭೂತ. ಅದರ ರಕ್ಷಣ ಏನು ಅಂದರೆ ಸ್ಪರ್ಶದ ರಕ್ಷಣೆ ಹೇಳಿದ್ರು ಮೃದು ಕಠಿಣ ಇತ್ಯಾದಿ. ಇನ್ನು ಭೂತವಾಯು ಏನು ಮಾಡುತ್ತೆ ಅಂದರೆ ಚಾಲನಂ ಮೂವ್ ಮಾಡಿಸುತ್ತೆ. ಭೂತ ಕಾಡಿ ಬೀಸಿದಾಗ ಏನಾಗುತ್ತೆ ಪದಾರ್ಥ ಅಲ್ಲಾಡ ಚಾಲನಂ ಚಲಿಸುವಂತೆ ಮಾಡೋದು. ವ್ಯೂಹನಂ ಒಟ್ಟುಗೂಡಿಸೋದು. ಗಾಡಿ ಹಾಕಿದಾಗ ಏನಾಗುತ್ತದೆ? ಒಟ್ಟುಗೂಡುತ್ತೆ ಅಥವಾ ಡಿಸ್ಟರ್ಬ್ ಆಗುತ್ತೆ. ಪ್ರಾಪ್ತಿ ಆಮೇಲೆ ಸಿಕ್ಕೋದು. ನೇತೃತ್ವ ಸೌಗಂಧಿಕ ಪುಷ್ಪ ಇಲ್ಲಿಂದ ಬಂದುಬಿತ್ತು, ಗಾಡಿ ಬಂದುಬಿತ್ತು. ಪ್ರಾಪ್ತಿ ಪ್ರಾಪ್ತಿ ನೇತೃತ್ವ ಪ್ರೇರೇಪಣೆ ಮಾಡೋದು. ಗಾಡಿ ಬೀಸ ಕಡೆ ಹೋಗ್ತು, ಭಾರಿ ಜೋರ ಗಾಡಿ ಬಿಸಿಬಿಟ್ಟು ಮನುಷ್ಯ ಯಾವ ಕಡೆ ಹೋಗ್ತಾನೆ, ಬೀಸ ಕಡೆಗೆ ಹೋಗ್ಬಿಟ್ಟ. ದ್ರವ್ಯ ಶಬ್ದ ಯೋಹೋ, ದ್ರವ್ಯ ಮತ್ತು ಶಬ್ದಗಳನ್ನ ಮೂವ್ ಮಾಡಿಸೋದು ಗಾಡಿನೇ. ಈ ಶಬ್ದ ಬರ್ಬೇಕಾದ್ರೆ ಏನಿರಬೇಕು, ಇರ್ಲಿ ಮೂವ್ ಮಾಡ್ಲಿಕ್ಕೆ ಜಾಗ ಬೇಕು, ಮೂವ್ ಮಾಡ್ಸಕ್ಕೆ ಏನು ಬೇಕು. ಉದಾಹರಣೆ ಮಾತಾಡ್ತಿರ್ತಾರೆ, ಅಪೋಸಿಟ್ ಗಾಡಿ ಬೀಸುತ್ತೆ, ಅವ್ರು ಕೇಳಿಸೋದಿಲ್ಲ ಅವ್ರಿಗೆ, ಅಲೆಗಳನ್ನ ಏನ್ ಮಾಡ್ಬಿಡುತ್ತದ, ಈಗ ಎತ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೆ ಶಬ್ದ ಅದಕ್ಕೆ ಏನ್ ಮಾಡ್ತಾನಾಗ, ಕಿವಿ ಅಡ್ಡ ಇಟ್ಕೊಂಡು ಕೇಳ್ತಾನೆ, ಆ ಭಾಗ ಹೋಗುದೆ ಅಂತ ಕೇಳ್ಬೇಕು. ಶಬ್ದಕ್ಕೆ ಏನ್ ಶಕ್ತಿ ಇದೆ, ಈಗ ವಾಯುವಿಗೆ ದ್ರವ್ಯ ಶಬ್ದಗಳನ್ನ ಮೂವ್ ಮಾಡಿಸೋ ಶಕ್ತಿ ಇದೆ. ಅಂದ್ರೆ ಈ ಪದಾರ್ಥಗಳನ್ನು ಮೂವ್ ಮಾಡಿಸುತ್ತೆ, ದ್ರವ್ಯ ಶಬ್ದ ಆದ್ರೂ ಮೂವ್ ಮಾಡಿಸುತ್ತೆ. ವಾಯೋ ಕರ್ಮಾಭಿ ಲಕ್ಷಣ ವಾಯೋಶ್ಚ ಸ್ವರ್ಶ ತನ್ ಮಾತ್ರ ರೂಪಂ ದೈವೇರಿತಾದಭೂತ್ ಸಮುತ್ಥಿತಂ ತತಸ್ತೇಜ ಚಕ್ಷೂರೂಪೋಪಲಂಬನ. ವಾಯೋಶ್ಚ ಸ್ಪರ್ಶ ತನ್ಮಾತ್ರ ರೂಪಂ ದೈವೇರಿತಾದಭೂತ್. ಈ ವಾಯುವಿನಿಂದ ಸ್ಪರ್ಶ ತನ್ಮಾತ್ರದಿಂದ ಯಾವ್ದು ಹುಟ್ಟಿತು, ಆಮೇಲೆ ರೂಪ ಹುಟ್ಟಿತು. ಮೊದಲನೇದೇನು ಶಬ್ದ, ಎರಡನೇದ್ಯಾವುದು ಸ್ಪರ್ಶ, ಮೂರನೇದ್ಯಾವುದು ರೂಪ. ಈ ಸ್ಪರ್ಶ ತನ್ಮಾತ್ರದಿಂದ ರೂಪ ತನ್ಮಾತ್ರ ಹುಟ್ಟಿತು. ದೈವೇರಿತ ಪರಮಾತ್ಮನ ಪ್ರೇರೇಪಣೆಯಂತೆ ಸೃಷ್ಟಿಯಾಯಿತು. ಇದು ಯಾಕೆ ಗೊತ್ತಿತ್ತು, ಮಧ್ಯವಿದ್ದ ದೇವರ ಸಂಕಲ್ಪ ಅಂತ ಹೇಳ್ತಾರೆ, ದೇವ್ರ ಪ್ರೇರೇಪಣೆ ಅಂತಾರೆ ಅಂತ ಕೇಳಿದರೆ, ಇದನ್ನು ಮೇಲ್ನೋಟಕ್ಕೆ ನೈಯಾಯಿಕರು ಹೋಗ್ತಾರೆ ಇದನ್ನೆಲ್ಲ ಕೂಡ ಅಂತ. ಬಟ್ ಆಟೋಮೆಟಿಕ್ ಅಂತ ಕರೀತಾರೆ, ದೇವ್ರು ಬೇಕಾಗಿಲ್ಲ ಅಂತ ಹೇಳ್ತಾರೆ, ಅದು ಆಟೋಮೆಟಿಕ್ ಅಂತ ಅವ್ರ ವಾದ. ಅದಕ್ಕೆ ಮಧ್ಯೆ ಮಧ್ಯೆ ಏನು ಸೇರಿಸ್ತಾರೆ, ದೇವೇರಿತ ದೇವರ ಅನುಗ್ರಹಿಂದನಾಗಬೇಕೇ ಹೊರತು ತನಿಷ್ಠಾನ ಆಗೋದಿಲ್ಲ. ಸಮುತ್ಥಿತಂ ತತಸ್ತೇಜ ತತಸ್ತೇಜ ಚಕ್ಷು ರೂಪೋಪಲಂಬನ. ಆ ತೇಜಸ್ತತ್ವ ಹುಟ್ಟಿತು, ಸ್ಪರ್ಶ ತನ್ಮಾತ್ರದಿಂದ ತೇಜ ರೂಪ ಬಂತು. ರೂಪದ ತನ್ಮಾತ್ರ ಯಾವುದದು, ಹುಡ್ತಕ್ಕಂಥ ಇಂದ್ರಿಯ ಯಾವುದದು, ಚಕ್ಷು, ಕಣ್ಣಿಗೆ ರೂಪ ಕಾಣಿಸ್ತು, ಕಣ್ಣಿಗೆ ರೂಪ. ಅದು ಹುಟ್ಟು ಬಂದಿದ್ದು ಯಾವುದರಿಂದ, ಸ್ಪರ್ಶದಿಂದ. ಸಮುತ್ಥಿತಂ ತತ ತೇಜ ಚಕ್ಷು ರೂಪೋಪಲಂಬನ. ದ್ರವ್ಯಾಕೃತಿತ್ವಂ ಗುಣತಾ ವ್ಯಕ್ತಿ ಸಂಸ್ಥಾತ್ವಮೇವ ಚ ತೇಜಸ್ತ್ವಂ ತೇಜಸ ಸಾಧ್ವಿ ರೂಪಮಾತ್ರಸ್ಯ ವೃತ್ತಯಃ. ದ್ರವ್ಯಾಕೃತಿತ್ವಂ, ದ್ರವ್ಯಾಕೃತಿ ಆಕೃತಿಯನ್ನು ತೋರಿಸೋದು ಕಣ್ಣಿನ ಕೆಲಸ. ಇದು ಪುಸ್ತಕ, ಇದು ಆಕೃತಿ, ಕಣ್ಣಿಗೆ ಯಾವುದಕ್ಕೆ ಕಾಣಬೇಕು, ಕಣ್ಣಿಗೆನೆ. ದ್ರವ್ಯಾಕೃತಿತ್ವಂ ಗುಣತ, ಅದರ ಗುಣಗಳು, ಬೆಳಗಿದೆ, ಕಪ್ಪಿದೆ ಇತ್ಯಾದಿಗಳು. ವ್ಯಕ್ತಿ ಸಂಸ್ಥಾತ್ವಮೇವ ಚ, ಅದಿರೋ ಜಾಗ, ಇದೆಲ್ಲ ತೋರಿಸೋದು ಯಾವುದರ ಶಕ್ತಿ, ಕಣ್ಣಿನ ಶಕ್ತಿ. ವಸ್ತು ಎಲ್ಲಿದೆ, ಹೇಗಿದೆ, ಎಲ್ಲಿದೆ, ಇದು ಮೂರು ಕೂಡ ಯಾವುದಕ್ಕೆ ಗೊತ್ತಾಗುತ್ತೆ, ಕಣ್ಣಿಗೆ ಗೊತ್ತಾಗುತ್ತೆ. ಅಂದ್ರೆ ರೂಪಕ್ಕೆ ಅವಿಷ್ಟು ಸೇರಿಕೊಂಡಿದೆ ಅಂತ ಅರ್ಥ. ತೇಜಸ್ತ್ವಂ ತೇಜಸ ಸಾಧ್ವಿ ರೂಪ ಮಾತ್ರಸ್ಯ ವೃತ್ತಯ, ರೂಪದ ಲಕ್ಷಣ. ದ್ಯೋತನಂ ಪಚನಂ ಪಾನಂ ಅದನಂ ಹಿಮವರ್ತನಂ ತೇಜಸೋ ವೃತ್ತಯಸ್ವೇತಾಹ ಶೋಷಣಂ ಕ್ಷುತ್ರುದ್ಭವ. ಈಗ ಆ ತೇಜಸ್ಸಿನಿಂದ ಯಾವುದೊಟ್ಟು, ತೇಜಸ್ಸಿನ ಇನ್ನೊಂದು ಲಕ್ಷಣ ಏನಂತ ಕೇಳಿದರೆ, ದ್ಯೋತನಂ ಬೆಳಗಿಸೋದು, ಪಚನ ಪಚನ ಅಂದ್ರೆ ಬೇಯಿಸೋದು. ಈ ಬೆಂಕಿಯಿಂದ ಏನಾಗುತ್ತೆ, ಆಹಾರ ಬೇಯುತ್ತೆ, ವಸ್ತು ಕಾಣುತ್ತೆ, ಆಹಾರ ಬೇಯುತ್ತೆ. ಪಾನಂ ಕುಡಿಲಕ್ಕೆ ಬರುತ್ತೆ ವಸ್ತು, ಆಮೇಲೆ ನೀರಾದ್ಮೇಲೆ ಕುಡಿಲಕ್ಕೆ ಬರುತ್ತೆ. ಅದನಂ ತಿನ್ನೋದಕ್ಕೆ ಬರುತ್ತೆ. ಹಿಮಮರ್ದನಂ ತಣ್ಣಗೆ ತಣ್ಣೀರನ್ನು ತೆಗೆದಾಕುತ್ತೆ. ಹಿಮಮರ್ದನಂ ಚಳಿನ ಹೋಗಲಾಡಿಸುತ್ತೆ. ಇವಿಷ್ಟು ಕೂಡ ತೇಜಸ್ಸಿನ ವೃತ್ತಿಗಳು, ಫಂಕ್ಷನ್ಸ್. ವೃತ್ತಿ ಅಂದ್ರೆ ಏನಿಲ್ಲ, ಫಂಕ್ಷನ್ ಅಂತ ಅರ್ಥ. ಏತಾಹ ಶೋಷಣಂ ಕ್ಷುತ್ರುಡುದ್ಭವ, ಜೊತೆಗೆ ಶೋಷಣ ಒಣಗಿಸೋದು, ಬಿಸಿ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಒಣಗೋಗ್ಬಿಡುತ್ತೆ. ಕ್ಷುತ್ರುಡುದ್ಭವ, ಹೊಟ್ಟೆಯೊಳಗಿರ್ತಕ್ಕಂಥ ತೇಜಸ್ಸು ಏನ್ ಮಾಡುತ್ತೆ, ಹಸಿವು ಬಾಯಾರಿಕೆ ಹುಟ್ಟಿಸುತ್ತದೆ. ತೇಜಸ್ಸು ಜಠರಾಗ್ನಿ ಏನ್ ಮಾಡುತ್ತೆ, ಹಸಿವು ಆಗ್ಲಿಕ್ಕೂ ಜಠರಾಗ್ನಿ ಬೇಕು, ಬಾಯಾರಿಕೆ ಆಗ್ಲಿಕ್ಕೂ ಜಠರಾಗ್ನಿ ಬೇಕು. ಇಷ್ಟೆಲ್ಲ ಹೊರಗಿನಾಗ್ನಿ ಒಡಗಿನಾಗ್ನಿ ಎಲ್ಲ ಅದನ್ನು ಸೇರಿಸಿಬಿಟ್ಟು ಅದರ ಫಂಕ್ಷನ್ಸ್ ಎಲ್ಲ ಹೇಳಿ. ರೂಪ ಮಾತ್ರ ವಿಕುರ್ವಾಣಾತ್ ತೇಜಸೋ ದೈವ ಚೋದಿತಾತ್ ರಸ ಮಾತ್ರಮಭೂತ್ ತಸ್ಮಾತ್ ಅಂಭೋ ಜಿಹ್ವಾರಸಗ್ರಹ. ಈ ರೂಪ ತನ್ಮಾತ್ರ ಮತ್ತು ಟ್ರಾನ್ಸ್ಫಾರ್ಮ್ ಆದಾಗ ತೇಜಸ್ಸೋ ದೈವ ಚೋದಿತ ಮತ್ತೆ ದೇವರು ಪ್ರೇರೇಪಣೆಯಿಂದ ಆದಾಗ ರಸ ಮಾತ್ರ ಮಭೂತ್ ಯಾವ್ದು ಹುಟ್ಟಿದಾಗ ರಸ ತನ್ಮಾತ್ರ ಹುಟ್ಟಿತು. ಅದರಿಂದ ಯಾವ ಇಂದ್ರಿಯ ಹುಟ್ಟಿತು, ಜಿಹ್ವಾ ರಸ ನೀರು ಜಿಹ್ವಾ. ರಸ ಅಂಬೋದು ತನ್ಮಾತ್ರ, ನೀರು ಅಂಬೋದು ಪಂಚಭೂತಗಳಲ್ಲಿ ಒಂದು, ಜಿಹ್ವಾ ಅಂಬೋದು ಇಂದ್ರಿಯ. ಒಂದಕ್ಕೊಂದು ಲಿಂಕ್ ಅದು, ತನ್ಮಾತ್ರ ಇಂದ್ರಿಯ ಮತ್ತು ಅದರ ಭೂತ, ಮೂರು ಲಿಂಕ್ ಇಟ್ಟುಕೊಂಡಿರ್ಬೇಕು. ಜಿಹ್ವಾ ರಸಗ್ರಹ, ರಸಗ್ರಹ ಅಂದ್ರೆ, ರಸಗ್ರಹ ಅಂದ್ರೇನು, ನಾಲಿಗೆ ಗೊತ್ತಾಗೋದು. ಜಿಹ್ವ ಅಂದ್ರೇನು, ನಾಲಿಗೆ. ಅದರಿಂದ ಗೊತ್ತಾಗೋದು ಯಾವುದು, ಅಂಬ ನೀರು. ಅದರ ಗುಣ ಯಾವುದು, ರಸ. ಅದಕ್ಕೇನೆ ರಸೋಹಂ ಅಪ್ಸು ಕೌಂತೀಯ ಅಂತ ಹೇಳಿ. ನೀರು ಬೇರೆ, ರಸ ಬೇರೆ. ರಸ ಅಂಬೋದೇನು ತನ್ಮಾತ್ರ, ನೀರು ಅಂಬೋದೇನು ಅದು ಪಂಚಭೂತಗಳಲ್ಲಿ ಒಂದು. ನೆನ್ಪಿಟ್ಕೊಂಡಿರು, ರಸನೇ ನೀರಲ್ಲ, ನೀರಿನೊಳಗೆ ರಸ ಇದೆ, ನೀರಿನೊಳಗೆ ರಸ ಇದೆ. ಅದಕ್ಕೆ ರಸೋಹಂ ಅಪ್ಸು ಕೌಂತೀಯ, ರಸ ಯಾರಾಧೀನ, ದೇವರಾಧೀನ. ಅದಕ್ಕೆ ದೈವ ಚೋದಿತ ಅಂತ ದಿಲ್ಲಿ ಬಂದ್ರೆ ನನ್ನ ಅಧೀನ ಅಂತ ಪರಮಾತ್ಮ ಹೇಳಿದ. ದೇವರಾಧೀನ ಒಪ್ಪದೇ ಇರೋದು ಆಧುನಿಕರ ಲಕ್ಷಣ. ಕಷಾಯೋ ಮಧುರ ಮಧುರಸ್ತಿಕ್ತ ಕಟ್ಟೊಮ್ಲ ಇತಿ ನೈ ಕಥಾ ಭೌತಿಕಾನಾಂ ವಿಕಾರೇಣ ರಸ ಏಕೋ ವಿಭಿದ್ಯತೆ. ರಸಗಳು ಎಷ್ಟು ವಿಧ ಈಗ ಅಂತ ಕೇಳಿದರೆ, ಕಷಾಯ, ಕಷಾಯ ಅಂತ ಒಂದು ರಸ, ಕಷಾಯ ಕುಡಿತಾರೆ ಅಂತ ಹೇಳ್ತಾರಲ್ಲ ಕಷಾಯಗಳು, ಆಯುರ್ವೇದದ ಕಷಾಯಗಳು ಅಂತ ಒಂದು ಲಿಸ್ಟ್ ಅದು ಕಷಾಯ ಕುಡಿಸೋದು ಅಂತೇಳಿ. ಮಧುರ, ಸಿಹಿಯಾಗಿರೋದು, ತಿಕ್ತ ಒಗರಾಗಿರೋದು, ಕಟು ತೀಕ್ಷ್ಣವಾಗಿರೋದು, ಆಮ್ಲ ಹುಳಿಯಾಗಿರೋದು, ಎಷ್ಟಾದ ಬಲ್ಲಿಗೆ? ಕಷಾಯ, ಮಧುರ, ತಿಕ್ತ, ಕಟು, ಆಮ್ಲ. ಇತಿ ನೈಕಥ, ಈಗ ಒಟ್ಟು ಅನೇಕಥ. ನೈಕಥ ಅಂದ್ರೆ ಅನೇಕಥ, ರಸ ಮತ್ತು ಅನೇಕ ವಿಧ. ಅದರಲ್ಲಿ ಭೌತಿಕಾನಾಂ ವಿಕಾರೇಣ ರಸ ಏಕೋ ವಿಭಿದ್ಯ. ರಸ ಅಂಬೋದು ಒಂದೇ, ಅದರ ಉಪಭಾಗಗಳ ವಿಷ್ಣು ಕೂಡ. ಅದಕ್ಕೆ ಮತ್ತೆ ಬೇರೆ ವಿಮಾನ ದೇವತೆಗಳು, ಮಧುರಕ್ಕೆ ಬೇರೆ, ತಿಕ್ತಕ್ಕೆ ಬೇರೆ, ಮತ್ತೆ ವಿಮಾನ ದೇವತೆಗಳು ಬೇರೆ. ಸ್ವಾರಸ್ಯ ಅಂದರೆ ಒಂದು ತತ್ವ ಇದೆ, ನೀರಿದೆ, ಅದಕ್ಕೆ ವಿಮಾನ ದೇವತೆಗಳಿದ್ದಾರೆ. ರಸ ಇದೆ, ಅದಕ್ಕೆ ವಿಮಾನ ದೇವತೆಗಳಿದ್ದಾರೆ. ಆಮೇಲೆ ರಸದಲ್ಲಿ ವೆರೈಟಿಗಳಿವೆ, ಅದಕ್ಕೆ ವಿಮಾನ ದೇವತೆಗಳಿದ್ದಾರೆ. ಮತ್ತೆ ಅದೆಲ್ಲ ಹೇಳ್ತಾರೆ ಇದರ ತಂತ್ರಸಾರದಲ್ಲಿ, ರಿಗತಾಮ್ರ ಸಾರದಲ್ಲಿ ಅದೆಲ್ಲ ಹೇಳ್ತಾರೆ. ಯಾವ್ಯಾವ ರಸಕ್ಕೆ ಯಾವ್ಯಾವ ರೂಪ ದೇವತೆಗಳು ಅಭಿಮಾನಿಗಳು, ಭಗವದ್ ರೂಪ ಯಾವುದು ನಿಯಾಮಕರು, ಇದೆಲ್ಲ ತಿಳಿದಿರಬೇಕು. ಕ್ಲೇದನ ಅವೆಲ್ಲ ಗೊತ್ತಿದ್ರೆ ನೈವೇದ್ಯ ಪರ್ಫೆಕ್ಟ್ ಆಗ್ತದೆ ಅಂತ. ಇಲ್ಲಿ ಯಾವುದಿಟ್ಟಿದ್ದಾರೆ ಅದೇ ಗೊತ್ತಿರಲ್ಲ, ಫಸ್ಟ್ ರಸಗಳು ಬೇಡ, ಯಾವುದಿಟ್ಟಿರ್ತಾರೆ ನೋಡ್ಕೊಡ ನೋಡೋದಿಲ್ಲ. ಕಷಾಯೋ ಮಧುರಸ್ತಿಕ್ತ ಪಾವಕ ನಚೈದಂ ಕ್ಲೇದಯಂತ್ಯಾಪ. ಕ್ಲೇದನ ಮಾಡು ಅಂದ್ರೆ ತೋಯಿಸೋದು, ನೀರಿನ ಮೊದಲ ಲಕ್ಷಣ. ಪಿಂಡನ, ಪಿಂಡನ ಅಂದ್ರೆ ಒಟ್ಟು ಮಾಡೋದು, ಈ ಉಂಡಿ ಕಟ್ಟಬೇಕಾಗಿರುತ್ತೆ. ಡ್ರೈ ಇದ್ರೆ ಏನ್ ಮಾಡ್ಕೋತಾರೆ, ಎಷ್ಟು ಎಣ್ಣೆನೋ ತುಪ್ಪನೋ ನೀರೋ ಒಂದಿಷ್ಟು ಹಾಕಿದಾಗ ಏನಾಗುತ್ತೆ, ಕಟ್ಟಕ್ ಬರುತ್ತೆ. ಪಿಂಡನ ಒಟ್ಟು ಗುಡಿಸುತ್ತೆ. ತೃಪ್ತಿ, ನೀರಿನ ಇನ್ನೊಂದು ಶಕ್ತಿಯನ್ನು ತೃಪ್ತಿ ಕೊಡೋದು. ನೀರು ಕುಡಿದಾಗ ಒಳ್ಳೆ ಇದಾದಾಗ ನೀರು ಕುಡಿದಾಗ ಏನಿಸುತ್ತೆ, ವಿಶೇಷವಾದಂತ ಒಂದು ತೃಪ್ತಿ ಸಿಗುತ್ತೆ. ಪ್ರಾಣನ ಅಪ್ಪೆಯ ನೊಂದನ, ಪ್ರಾಣನ ಅಪ್ಪೆಯನ ಉಂದನ, ಈ ಮೂರು ಕೆಲಸನೂ ಮಾಡುತ್ತಂತೆ ನೀರು. ಪ್ರಾಣನ ಅಪ್ಪೆಯ ಒತ್ತು ಉಂದನ, ಅದಕ್ಕೆ ಅರ್ಥ ಹೇಳ್ತಾರೆ. ಪಿಂಡನ ಬಂದ್ರೆ ಪಿಂಡೀಕರಣ, ಪ್ರಾಣನ ಬಂದ್ರೆ ಚೇಷ್ಟಾ ಹೇತುತ್ತು. ನೀರು ಕುಡಿದ ಸ್ವಲ್ಪ ಮತ್ತೆ ಶಕ್ತಿ ಚಟುವಟಿಕೆ ಶುರುವಾಗುತ್ತಂತೆ. ಅಪ್ಯಾಯನ ಸುಖಕರತ್ವ, ಅದು ನೀರಿನ ಗುಣ. ಅದಕ್ಕೆ ಪ್ರಾಣನ ಅಪ್ಯಾಯನ ಅನ್ನು ಉಂದನ ಅಂದ್ರೆ ಏನು, ಬಿಂದು ಭಾವ, ಹನಿ, ನೀರು ಹಾಕಿದ್ರೆ ಹನಿ ಆಗುತ್ತೆ, ಈ ಬಿಟ್ಟರೆ ಒಂದು ನೀರಾಗಿ ಬಿಡುತ್ತೆ, ಒಂದೇ ಒಂದು ಡ್ರಾಪ್ ಡ್ರಾಪ್ ಬಿಡುತ್ತೆ, ಡ್ರಾಪ್ ಅಂತ ಅರ್ಥ. ಅದು ಕೂಡ ನೀರಿನ ಒಂದು ಲಕ್ಷಣ. ತಾಪಾಪನೋದಃ ಭೂಯಸ್ತ್ವ, ತಾಪವನ್ನು ಬಿಸಿಲಿನ ತಾಪವನ್ನು ತೆಗೆದುಹಾಕುತ್ತೆ. ಭೂಯಸ್ತು ಮತ್ತು ಹೆಚ್ಚಾಗಿರೋದು, ಉಳಿದ ಭೂತಗಳಿಗಿಂತ ಕ್ವಾಂಟಿಟಿಲಿ ಯಾವ್ದು ಜಾಸ್ತಿ ಇದೆ, ನೀರು ಜಾಸ್ತಿ ಇದೆ. ಅದಕ್ಕೆ ಉಂದನಂ ಬಿಂದುಭಾವ ಸ್ಯಾತ್ ಚಂದನಂ ಶ್ರವಣಂ ಸ್ಮೃತಂ. ಉಂದನ ಅಂದ್ರೆ ಹನಿ ಆಗೋದು, ಚಂದನ ಅಂದ್ರೆ ಮೂವ್ ಆಗೋದು, ನೀರು ಹರಿಯುತ್ತೆ ಅಂತ ಹೇಳ್ತಾರೆ, ನದಿಗಳು ಹರಿಯುತ್ತೆ ಅಂತ ಹೇಳ್ತಾರೆ. ಹರಿಯೋದು ನೀರಿನ ಗುಣ. ಈ ದ್ರವ ಪದಾರ್ಥ ಹರಿಯೋದಿಲ್ಲ, ಜಲ ಪದಾರ್ಥ ದ್ರವ ಪದಾರ್ಥ ಹರಿಯುತ್ತೆ. ಘನಕ್ಕೂ ದ್ರವಕ್ಕಿರೋ ವ್ಯತ್ಯಾಸ, ಘನ ಪದಾರ್ಥ ಹರಿಯೋದಿಲ್ಲ, ದ್ರವ ಪದಾರ್ಥ ಹರಿಯುತ್ತೆ. ಅದಕ್ಕೆ ಚಂದನ ಅಂತ ಕರೀತಾರೆ, ಹರಿಯೋದಕ್ಕೆ ಚಂದನ ಅಂತಾರೆ, ಡ್ರಾಪ್ ಆಗೋದಕ್ಕೆ ಉಂದನ ಅಂತ ಕರೀತಾರೆ. ಉಂದನಂ ಚಂದನಂ ಶ್ರವಣ. ಪೃಥಿವಿ ತೇಜಸ್ ಪರಮಾಣು ಸಂಯೋಗಾದ ಅಂಬಸ ಉಂದಿ ಭಾವ ಇತ್ಯರ್ಥ. ಪೃಥಿವಿ ತೇಜಸ್ಸು ಪರಮಾಣು ಪರಮಾಣು ಸಂಯೋಗವಾದಾಗ ನೀರು ಬಿಂದುವಾಗುತ್ತೆ ಅಂತ ಅರ್ಥ. ಈ ರೀತಿ ನೀರಿನ ಲಕ್ಷಣಗಳು ವಿಷ್ಣು. ಕ್ಲೇದನಂ ಪಿಂಡನಂ ತೃಪ್ತಿ, ಪ್ರಾಣನಾಪ್ಯಯ ನೊಂದನಂ, ತಾಪಾಪನೋದು ಭೂಯಸ್ತ್ವಂ, ಅಂಬಸೋ ವೃತ್ತಯಸ್ವಿ ಮಾಹ. ರಸ ಮಾತ್ರಾತ್ ವಿಕುರ್ವಾಣಾತ್ ಅಂಬಸೋ ದೈವ ಚೋದಿತಾತ್, ಗಂಧ ಮಾತ್ರಮಭೂತ್ ತಸ್ಮಾತ್ ಪೃಥ್ವೀ ಪ್ರಘ್ರಾಣಸ್ತು ಗಂಧಕಃ. ರಸ ಮಾತ್ರಾತ್ ವಿಕುರ್ವಾಣ, ರಸ ತನ್ಮಾತ್ರ ವಿಕಾರ ಬಂದಿದಾಗ ಏನಾಯಿತು, ಗಂಧ ಮಾತ್ರಂ ಗಂಧ ತನ್ಮಾತ್ರ ಬಂತು. ಗಂಧದ ತನ್ಮಾತ್ರ ಬಟ್ಟ ಭೂತ ಯಾವುದು, ಪೃಥ್ವಿ. ಅದು ಕಾಣೋದು ಯಾವುದಕ್ಕೆ, ಘ್ರಾಣಕ್ಕೆ. ಇಂದ್ರಿಯ ಮೂರು ಹೇಳ್ಬಿಡ್ತಾರೆ, ತನ್ಮಾತ್ರ ಯಾವುದು, ಪೃಥ್ವಿ ಯಾವುದು, ಇಂದ್ರಿಯ ಯಾವುದು. ಗಂಧ ಅನ್ನೋದು ತನ್ಮಾತ್ರ, ಪೃಥ್ವಿ ಎಂಬುದು ಭೂತ, ಘ್ರಾಣ ಎಂಬುದು ಇಂದ್ರಿಯ. ಅದಕ್ಕೊಂದು ಲಿಂಕ್ ಇದೆ. ಕರಂಭ ಪೂದಿ ಸೌರಭ್ಯ ಶಾಂತೋಗ್ರ, ದೇವರು ಯಾತಕ್ಕೆ ಕಾಣದೆಂಬ ಸ್ಪಷ್ಟ ಉತ್ತರ. ಇದಕ್ಕೆ ಎಷ್ಟು ಕೆಪಾಸಿಟಿ ಇದೆ, ಇಷ್ಟಿಷ್ಟು ನೋಡೋ ಕೆಪಾಸಿಟಿ ಮಾತ್ರ ಇದೆ. ಈ ಪಂಚಭೂತಗಳಿಗೆ ಪಂಚ ತನ್ಮಾತ್ರ, ಪಂಚಭೂತಗಳು, ಪಂಚೇಂದ್ರಿಯಗಳು, ನೆನಪಿಟ್ಟುಕೊಳ್ಳಿ. ಪಂಚಭೂತಗಳು, ಪಂಚ ತನ್ಮಾತ್ರಗಳು, ಪಂಚ ಇಂದ್ರಿಯಗಳು, ಅಂದ್ರೆ ಭೂತಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ಇಂದ್ರಿಯಗಳು ನೋಡೋದು. ದೇವರು ಎಂಥವನು, ಅಷ್ಟು ಮೇಲೆ ಇದ್ದಾರೆ, ಹೇಗೆ ಇಂದ್ರಿಯ ನೋಡುತ್ತದನ, ಅರ್ಥ ಆಯ್ತಾ? ಅತೀಂದ್ರಿಯ ಅಂತ ಅದಕ್ಕೆ ಕರೆಯುವ, ಬಿಯಾಂಡ್ ಇಂದ್ರಿಯ. ಇಂದ್ರಿಯಗಳಿಗೆ ಶಕ್ತಿ ಇರೋದು, ಭೂತಗಳು ನೋಡೋ ಶಕ್ತಿ ಮಾತ್ರ ಇರೋದು ಇಂದ್ರಿಯಗಳಿಗೆ. ಆದ್ರೆ ಪರಮಾತ್ಮ ಯಾರು, ಅತಿ ಭೂತಗಳನ್ನು ಮೀರಿದವನಾದ್ರಿಂದ ಅತಿ ಇಂದ್ರಿಯ. ಭೂತಾತೀತ ನೋಡ್ಲಿಕ್ಕೆ ಇಂದ್ರಿಯಗಳಿಗೆ ಆಗೋದಿಲ್ಲ, ಅರ್ಥ ಆಯ್ತಾ? ದೇವರಿಗೆ ಅದಕ್ಕೆ ಕಾಣೋದಿಲ್ಲ ಅಂದ್ರೆ ಅದೇ ಕಾಣೋದು. ದೇವರ ಸ್ವಲ್ಪ ಕಂಡಿದ್ರೆ ಯಾವುದು ಸೇರ್ಕೊಂಡ್ಬಿಡ್ತೇವೆ, ದೇವರು ಈ ಗುಂಪಿಗೆ ಸೇರ್ಕೊಂಡ್ಬಿಡ್ತಿದ್ದ, ಭೂತಕ್ಕೆ ಸೇರ್ಕೊಂಡ್ಬಿಡ್ತಿದ್ದ ದೇವರು. ಅರ್ಥ ಆಯ್ತಾ? ಈಗ ಕಬ್ಬಿಣ ಹಾರ್ಡ್ವೇರ್ ಸ್ಟೋರ್ಸ್ಗೆ ಬಂಗಾರ ಕೇಳಿದಾಗ ಆಗುತ್ತೆ. ಹಾರ್ಡ್ವೇರ್ ಸ್ಟೋರ್ಸ್ಗೆ ಹೋಗ್ಬಿಟ್ಟ ಬಂಗಾರ ಪಾದ ಕೇಳಿದ, ಅವ್ನಿಗೆ ಕೇಳ್ದ ನಮ್ಮ ಗೋಲ್ಡ್ ಬೇರೆ ಹೋಗ್ಬೇಕು ಅಂತ ಕೇಳಿದ. ಗೋಲ್ಡ್ ಜುವೆಲ್ ಶಾಪ್ ಹೋಗೋದು, ಇವನ್ನೆಲ್ಲ ಕೇಳೋದು, ಅದಕ್ಕೆ ಹೋಗೋದು, ಇದಕ್ಕೆ ಕೇಳೋದು, ರಾಂಗ್ ಅಡ್ರೆಸ್. ಗೊತ್ತಾಯ್ತಾ? ದೇವ್ರ ಇಂದ್ರಿಯಗಳಿಗೆ ಕಾಣೋ ಚಾನ್ಸಸ್ಸೇ ಇಲ್ಲ, ಯಾವ ಭೂತಕ್ಕೆ ಸೇರೇ ಇಲ್ಲ ಪರಮಾತ್ಮ. ಭೂತಗಳ ಇಂದ್ರಿಯಗಳ ಲಿಮಿಟೇಷನ್ ಅರ್ಥ ಮಾಡ್ಕೊಂಡವರಿಗೆ ತಕ್ಷಣ ಅರ್ಥ ಆಗುತ್ತೆ. ಬಸ್ ಬಂತು ಅಂತ ಎರಡು ಮೇಲೆ ನೋಡ್ತಾರ, ಗೊತ್ತಾಯ್ತು? ಬಸ್ ಬಂತು ಪ್ಲೇನ್ ಬಂತು ಕೆಳ ನೋಡ್ತಾರ, ಆ ಫೀಲ್ಡೇ ಬೇರೆ. ಅದಕ್ಕಾಗಿ ಇಲ್ಲಿ ಬರೋ ಚಾನ್ಸಸ್ಸೇ ಇಲ್ಲ. ತರಂಭೂತಿ ಸೌರಭ್ಯ ಶಾಂತೋಗ್ರಾಮ್ ಲಾದಿ ಪೃಥಕ್ ದ್ರವ್ಯಾವಯವ ವೈಷಮ್ಯ ಗಂಧ ಏಕೋ ವಿಭಿದ್ಯತೆ. ಗಂಧದ ಲಕ್ಷಣ ಏನು ಅಂತ ಕೇಳಿದರೆ, ಕರಂಭ ಪೂತಿ ಸೌರಭ್ಯ ಶಾಂತ ಉಗ್ರ ಆಮ್ಲಾದಿಭಿ ಪೃಥಕ್ ದ್ರವ್ಯಾವಯವ ವೈಷಮ್ಯಾತ್ ಗಂಧ ಏಕೋ ವಿಭಿದ್ಯತೆ. ಗಂಧಕ್ಕೆ ಅನೇಕ ವೆರೈಟಿ. ಕರಂಭ ಅಂತ ಒಂದು ಗಂಧ. ಕರಂಭ ಅಂದ್ರೇನು? ದಗ್ಧ ಪಾರ್ಥಿವ ವಿಷಯ, ಹೊತ್ತಿದ್ದು ಸೀದೋಗದ ಏನು ಬರುತ್ತಲ್ಲ ವಾಸನೆ, ಏನಂತ ಕರೀತಾರಂತೆ? ಕರಂಭ ಅಂತ ಕರೀತಾರೆ, ಸೀದ ವಾಸನೆ. ಪೂತಿ ಅಂದರೆ ಹಳಸಿದ ವಾಸನೆ. ಪೂತಿ ಅಂದರೆ ಕ್ಲಿನ್ನಕ್ಷತ ವಿಷಯ. ಸೌರಭ್ಯ ಅಂದರೆ ಪರಿಮಳ, ಮಿಶ್ರಗಂಧ. ಶಾಂತ ಅಂತ ಹೇಳಿದ್ರೆ ಮಿಕ್ಸೆಡ್. ಉಗ್ರ ಅಂದರೆ ಏನು? ವಾಸ್ತೆ ನೋಡಿದ್ರೆ ಸಾಕು, ಘಾಟ್ ಮೆಣಸಿನಕಾಯಿ ಘಾಟ್ ಅಲ್ಲ ಎಂಥದ್ದು ಅದು ಉಗ್ರ. ಆಮೇಲೆ ಆಮ್ಲ, ಆರಣಾಲಾದಿ ವಿಷಯ. ಆರಣಾಲಾದಿ ವಿಷಯಗಳು ಅಂತ ಹೇಳಿದಾಗ ಇವು ಕೆಲವು ಹುಳಿ ವಾಸನೆ ಬರುತ್ತೆ. ಕೆಲವು ನಿಂಬೆಹಣ್ಣು ಇತ್ಯಾದಿಗಳ ವಾಸನೆ ಎಲ್ಲ ಹುಳಿ ವಾಸನೆ. ಹುಳಿ ರುಚಿ ಬೇರೆ, ಹುಳಿ ವಾಸನೆ ಬೇರೆ. ಆದಿಶಬ್ದೇನ ಕಷಾಯಾದಿ ಲಕ್ಷಣ ವಿವೇಚ. ರಸಗಳನ್ನೆಲ್ಲ ಈ ಗಂಧ ಹೊತ್ಕೊಂಡು ಬರೋದ್ರಿಂದ ರಸಗಳ ಗುಣ ಎಲ್ಲ ಕಾಣುತ್ತದ್ರು, ಅದು ಮುಖ್ಯ. ಏಕಸ್ಯ ಗಂಧಸ್ಯ ನಾನಾ ವಿಧತ್ವ ಕಥಮಿತ್ಯತ ಉತ್ತಮ ದ್ರವ್ಯ. ದ್ರವ್ಯಗಳಿಗೆ ಗುಣಗಳಿಗೆ ತಕ್ಕಂತೆ ಗಂಧದ ವೆರೈಟಿ ಚೇಂಜ್ ಆಗುತ್ತೆ. ಒಂದೇ ಒಂದು ಹೊಸ ಒಳ್ಳೆ ಸಾರು ಮಾಡಿರ್ತದೆ, ಅಷ್ಟು ಹೊಸಗಿರುತ್ತೆ ವಾಸನೆ. ಹಳಸಿದಾಗ ಏನಾಗುತ್ತದೆ? ವಾಸನೆ ಚೇಂಜ್ ಆಗ್ಬಿಡುತ್ತೆ. ಅದೇ ಸಾರಿಂದ ಮತ್ತೆ ವಾಸನೆ ಪದಾರ್ಥ ಚೇಂಜ್ ಆಗಿಲ್ಲ, ವಾಸನೆ ಚೇಂಜ್ ಆಗಿಬಿಟ್ಟಿದೆ. ಕಾರಣ ಏನಂತ ಕೇಳಿದ್ರೆ ಅದು ಫರ್ದರ್ ವಿಕಾರವಂತ ಒಂದು ಬೇರೆ ಆಗುತ್ತೆ. ಭಾವನಂ ಬ್ರಹ್ಮಣ ಸ್ಥಾನಂ ಧಾರಣಂ ಸದ್ವಿಶೇಷಣಂ ಸರ್ವಸತ್ವ ಗುಣೋದ್ಭೇದ ಪೃಥಿವಿ ವೃತ್ತಿ ಲಕ್ಷಣಂ. ಪೃಥಿವಿ ಲಕ್ಷಣ ಏನಂತ ಕೇಳಿದರೆ ಭಾವನಂ ಉತ್ಪಾದಕತ್ವ. ಸೃಷ್ಟಿ ಮಾಡಲಿಕ್ಕೆ ಏನು ಬೇಕು? ಯಾವುದೋ ಬೀಜ ಹಾಕಬೇಕು, ಫಸ್ಟ್ ಜಲ ಹುಡುಕ್ತಾನೆ ಫಸ್ಟ್. ಯಾಕೆ ಜಾಗ ಬೇಕಾದ್ರೆ, ಜಾಗ ಕೊಡೋದು ಯಾವುದು? ಭೂಮಿ. ಅದಕ್ಕೆ ಆಶ್ರಯ ಅಂತ ಕರೀತಾರೆ, ಭೂಮಿಗೆ ಆಶ್ರಯ ಕೊಡೋ ಶಕ್ತಿ. ಭಾವನಂ ಬ್ರಹ್ಮಣ ಸ್ಥಾನಂ, ಬ್ರಹ್ಮಸ್ಥಾನಂತು ಪೃಥಿವಿ ಶರೀರೇ ಬ್ರಹ್ಮದರ್ಶನಾತಿಥಿ ವಚನಾತ್ ಪಾರ್ಥಿವ ಶರೀರೇಶು ಬ್ರಹ್ಮಣ ಸನ್ನಿಧಾನ. ಬ್ರಹ್ಮಣ ಸ್ಥಾನ ಪರಮಾತ್ಮನ ತಿಳಿಸ್ಕೊಡುತ್ತಂತೆ ಭೂಮಿ, ಬಹಳ ಇಂಪಾರ್ಟೆಂಟ್ ಇದೆ. ಹಾಗಂದ್ರೆ ಏನರ್ಥ ಅಂತ ಕೇಳಿದರೆ, ಈ ಭೂಮಿಗೆ ಏನು ಗುಣ ಇದೆ? ದೇವರು ತಿಳಿಸ್ಕೊಳ್ಳೋ ಶಕ್ತಿ ಇದೆ. ಅದಕ್ಕೆ ಭೂಮಿಯಲ್ಲಿ ಹುಟ್ಟಿದಾಗ ಸಾಧನ ಸೇರಿದಂತೆ ಅಂತ ಕರೀತಾರೆ. ಅಂದರೆ ಇಲ್ಲಿಂದ ದೇವರು ನೋಡಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಬೇರೆ ದೇಹದೊಳಗಿಂದ ಸಾಧನೆ ಮಾಡಕ್ಕೆ ಬರೋದಿಲ್ಲ, ಈ ಭೂಮಿಯಲ್ಲಿ ಹುಟ್ಟಿದಾಗ ಮಾತ್ರ ಸಾಧನೆ ಮಾಡಕ್ಕೆ ಬರುತ್ತೆ. ಅದರಲ್ಲೂ ಮನುಷ್ಯ ಜನ್ಮದಲ್ಲಿ ಜಾಸ್ತಿ ಸಾಧನೆ ಮಾಡಕ್ಕೆ ಬರುತ್ತೆ. ಯಾಕೆಂದ್ರೆ ಭೂಮಿಗೆ ಗುಣ ಇದೆ, ಬ್ರಹ್ಮಣ ಸ್ಥಾನ ತಿಳಿಸ್ಕೊಡೋ ಶಕ್ತಿ ಇದೆ. ಧಾರಣಂ ಸದ್ವಿಶೇಷಣ, ಮತ್ತೆ ಧಾರಣ ಮಾಡೋ ಶಕ್ತಿ ಇದೆ ಭೂಮಿಗೆ. ಒಂದು ಮರ ಬೆಳೆಯುತ್ತೆ, ಬೆಳೆದ ಉಳಿಯ ನಿಂತಿರೋದ್ರೆ ಅದರ ಮೇಲೆ ಅದು ಆ ಭೂಮಿ ಮೇಲೆ ನಿಂತಿದೆ. ಧಾರಣ ಮಾಡೋ ಶಕ್ತಿನೂ ಅದಕ್ಕೆ ಇದೆ. ಸದ್ವಿಶೇಷಣ, ಸದ್ವಿಶೇಷೇಣ ಸನ್ನಿಧಾನ ತತ್ರೈವ ಬ್ರಹ್ಮದರ್ಶನ ಯ ಪೃಥಿವ್ಯಾಂ ತಿಷ್ಟನ್ ನಿತ್ಯಾದೇಶ್ಯ ಧಾರಣ ಮೂರ್ತ ದ್ರವ್ಯಾನಾಂ ಇತಿ ಶೇಷ. ಇಲ್ಲಿ ಧಾರಣ ಎಲ್ಲದನ್ನು ಧಾರಣ ಮಾಡೋದಿಲ್ಲ ಭೂಮಿ, ಈ ಮೂರ್ತ ದ್ರವ್ಯಗಳನ್ನು ಮಾತ್ರ ಮಾಡೋದು. ಸದ್ವಿಶೇಷಣ ಭೂತತ್ರಯಮಪೇಕ್ಷ ವಿಶೇಷೇಣ ವ್ಯಕ್ತತ್ವ. ಅಂದ್ರೆ ವಿಶೇಷವಾಗಿ ಕಣ್ಣಿಗೆ ಕಾಣೋದು ಕೂಡ ಭೂಮಿನೇ. ಈ ವಾಯು ಬದಲಾದರೂ ಕಣ್ಣಿಗೆ ಹೆಚ್ಚು ಕಾಣೋದಿಲ್ಲ, ಕ್ಲಿಯರ್ ಆಗಿ ಕಣ್ಣಿಗೆ ಕಾಣೋದಾದ್ರೂ ಭೂಮಿ. ಅದಕ್ಕೇನೆ ಅವು ಸದ್ವಿಶೇಷಣ ಅಂತ ಸತ್ಪದಾರ್ಥಗಳಲ್ಲಿ ವಿಶೇಷವಾಗಿ ಕಾಣೋದು ಅಂತ. ಸರ್ವಸತ್ವ ಗುಣೋದ್ಭೇದ ಇನ್ನೊಂದು ವೈಶಿಷ್ಟ್ಯ ಅಂದರೆ ಸರ್ವಸತ್ವ ಗುಣೋದ್ಭೇದ. ಸರ್ವೇಷಾಂ ಸತ್ವಾನಾಂ ಪ್ರಾಣಿನಾಂ ಶರೀರೇ ಸರ್ವಗುಣಾನಾಂ ಉದ್ಭೇದೋ ವ್ಯಕ್ತಿ. ಎಲ್ಲ ಪ್ರಾಣಿಗಳ ಶರೀರದೊಳಗೆ ಎಲ್ಲ ಗುಣಗಳನ್ನು ಉಪಯುಕ್ತಿ ಮಾಡಿಕೊಡೋ ಶಕ್ತಿನೂ ಈ ಪೃಥಿವಿಗಿದೆ. ಇದಿಷ್ಟು ಕೂಡ ಪೃಥಿವಿ ವೃತ್ತಿ ಲಕ್ಷಣಂ. ನಭೋ ಗುಣ ವಿಶೇಷೋರ್ಥೋ ಯಶ್ಚ ತಶ್ರೋತ್ರ ಮುಚ್ಚ್ಯತೆ ವಾಯೋರ್ಗುಣ ವಿಶೇಷೋರ್ಥೋ ಯಶ್ಚ ತತ್ಸ್ಪರ್ಶನಂ ವಿದುಹು. ನಭೋಗುಣ ವಿಶೇಷೋ ಅರ್ಥೋ ಯಶ್ಚ ತಶ್ರೋತ್ರ ಮುಚ್ಚ್ಯತೆ. ಹೀಗೆ ನಭೋಗುಣದ ವಿಶೇಷ ಅದರ ಶಬ್ದ, ಆಮೇಲೆ ಕಿವಿ. ವಾಯುಗುಣದ ವಿಶೇಷ ಆಮೇಲೆ ಸ್ಪರ್ಶ, ಅದರಿಂದ ತೊಕ್ಕು. ತೇಜೋಗುಣ ವಿಶೇಷ ಅದನ್ನ ಅಗ್ನಿ ಮತ್ತು ಕಣ್ಣು. ನೀರಿನ ಗುಣ ವಿಶೇಷ ಅದ್ರ ಸಮರಿ, ಇದಿಷ್ಟು ಕೂಡ ಅದರ ಅರ್ಥ. ಅದಕ್ಕೆ ರಸ ಜಿಕ್ವ ಮತ್ತು ರಸ. ಭೂಮಿಯ ಗುಣ ವಿಶೇಷೋರ್ಥೋ ಯಶಸ ಘ್ರಾಣ ಉಚ್ಚೆ. ಭೂಮಿಯ ವಿಶೇಷ ಗುಣ ಯಾವುದು? ಗಂಧ. ಅದನ್ನು ತಿಳಿಸ್ಕೊಡೋ ಇಂದ್ರಿಯ ಯಾವುದು? ಘ್ರಾಣ. ಪರಸ್ಯ ದೃಶ್ಯತೆ ಧರ್ಮೋ ಯಪರಸ್ಮಿನ್ ಸಮನ್ವಯಾತ್. ಶಬ್ದಾದಯ ಆಕಾಶಾದೀನಾಂ ವಿಶೇಷ ಗುಣತ್ವೇನ ವ್ಯಾವರ್ತಕ ಧರ್ಮಾ ವಿವಿಚೀರ್ಣಾಃ ಇತಿ ಯಾ ವೈಶೇಷಿಕಾಣಾಂ ಪ್ರಕ್ರಿಯಾ ತಾಂ ವಿಘಟಯಿತುಮಃ ಪರಸ್ಯ ಇತಿ. ಪರಸ್ಯ ಪೂರ್ವಸ್ಯ ಕಾರಣಸ್ಯ ಆಕಾಶಾದೇಹೇ ಧರ್ಮ ಶಬ್ದಾದಿಗುಣೋ ಅಪರಸ್ಮಿನ್ ಪಶ್ಚಾತ್ತನೇ ಕಾರ್ಯ ವ್ಯವಹಾರೋ ದೃಶ್ಯತೇಹಿ ಕುತಃ ಸಮನ್ವಯ ಸಂಬಂಧ. ಬಹಳ ಇಂಟ್ರೆಸ್ಟಿಂಗ್ ಇದು. ಆಕಾಶದೊಳಗೆ ಯಾವ ಎಲಿಮೆಂಟ್ಗಳಿಲ್ಲ? ಶಬ್ದ ಮಾತ್ರ ಬೇರೆ ಎಲಿಮೆಂಟ್ ಯಾವುದೂ ಇಲ್ಲ. ವಾಯುವಿನಲ್ಲಿ ಏನು ಬಂತು? ಶಬ್ದ ಇದೆ ಪ್ಲಸ್ ಸ್ಪರ್ಶನೂ ಸೇರ್ಕೊಂಡ್ಬಿಡ್ತು. ಅದೇ ರೀತಿ ಕೆಳಗಿನ ಭೂತಲ್ಲಿ ಏನು ಸೇರುತ್ತೆ? ಮೇಲಿಂದೆಲ್ಲ ಸೇರ್ಕೊಂಡ್ಬಿಡ. ಸೊ ಪೃಥ್ವಿಯಲ್ಲಿ ಏನು ಸೇರ್ಕೊಂಡ್ಬಿಡ್ತು? ಎಲ್ಲ ಸೇರ್ಕೊಂಡ್ಬಿಡ್ತು. ಪೃಥ್ವಿಯಲ್ಲಿ ರೂಪ ರಸ ಸ್ಪರ್ಶ ಗಂಧ ಇವಿಷ್ಟು ಸೇರ್ಕೊಂಡಿದ್ದರಿಂದ ಮೇಲಿನ ಪದಾರ್ಥ ಕೆಳಗಿನ ಪದಾರ್ಥ ಮೇಲಿಂದೆಲ್ಲ ಸೇರ್ತಾ ಬರುತ್ತೆ. ಅದು ಇಂಟು ಬಹಳ ಅಪೂರ್ವ ಅಪರಸ್ಪಿನ್ ಸಮನ್ವಯ. ಯಾತಕ್ಕೆ ಸೇರ್ತಾ ಸೇರ್ತಾ ಬರೋದ್ರಿಂದ ಆಗಲೇಬೇಕು ಅಂತ. ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಕು ಭೂಮಿಯ ಗಂಧ ಆದರೂ ಕೂಡ ಅದರೊಳಗೆ ಏನೇ ಸೇರ್ಕೊಂಡ್ಬಿಟ್ಟಿದೆ? ಉಳಿದಾಕ ಸೇರ್ಕೊಂಡ್ಬಿಟ್ಟಿದೆ. ಆದರೆ ಆಕಾಶದಲ್ಲಿ ಸಿಗೋ ಪ್ಯೂರಿಟಿ ಭೂಮಿಯಲ್ಲಿ ಸಿಗೋದಿಲ್ಲ. ಯಾಕಂದ್ರೆ ಒಂದೇ ಬಂದದು, ಎಲ್ಲ ಮಿಕ್ಸ್ ಆಗ್ತಾ 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 ಬರುತ್ತೆ. ಕೆಳಗೆ ಬಿಡ್ತಾ ಹೋದಂತೆ ಏನಾಗುತ್ತೆ? ಗುಣಲಿ ಸೇರ್ ಮೇಲೆ ನೀರು ಶುದ್ಧ ಇತ್ತು, ಭೂಮಿ ಬಿದ್ದಾಗ ಏನಾಗಿ ಬಿಡುತ್ತದು? ಗಾಳಿಯಿಂದ ಎಲ್ಲ ಎಳ್ಕೊಂಡ್ಬರುತ್ತೆ ಕೆಳಗಡೆ, ಕೊನೆ ಭೂಮಿನೂ ಸೇರ್ಕೊಂಡ್ಬಿಡುತ್ತೆ. ಸೊ ನೀರು ಬಿದ್ದಿದ್ದು ಆಕಾಶದ ಗುಣ, ಆಮೇಲೆ ಗಾಳಿಯ ಗುಣ, ಆ ಭೂಮಿಯ ಗುಣ ಎಲ್ಲ ಸೇರಿಸ್ಕೊಂಡ್ಬಿಟ್ಟು ಎಲ್ಲಿ ಬಿಡುತ್ತೋ ಆ ಧರ್ಮ. ಬಿಸಿ ಜಾಗದಲ್ಲಿ ಬಿದ್ದರೆ ಬೆಚ್ಚಗಾಗ್ಬಿಡ, ತಣ್ಣ ಜಾಗದಲ್ಲಿ ತಣ್ಣಗಾಗ್ಬಿಡ. ಈ ರೀತಿ ಅರ್ಥ ಮಾಡಿಕೊಂಡ್ರೆ ಪೃಥ್ವಿಯವರ ಹೊತ್ತಿಗೆ ಎಲ್ಲ ಗುಣ ಕ್ಲಬ್ ಆಗಿಬಿಡುತ್ತೆ. ಸಮನ್ವಯ ಅಥೋ ವಿಶೇಷೋ ಭಾವಾನಾಂ ಭೂಮಾವೇ ಉಪರಕ್ಷತೆ ಏತಾನ್ಯ ಸಂಹತ್ಯ ಯದಾ ಮಹದಾದೀನಿ ಸಪ್ತವೈ. ಅಥೋ ವಿಶೇಷೋ ಭಾವಾನಾಂ ಭೂಮವ್ಯೇವ ಉಪರಕ್ಷತೆ. ಆದ್ದರಿಂದ ಎಲ್ಲ ಪದಾರ್ಥಗಳ ವೈಶಿಷ್ಟ್ಯ ಈ ಭೂಮಿಯಲ್ಲಿ ಅಂದರೆ ಪೃಥ್ವಿಯಲ್ಲಿ ಸ್ಪಷ್ಟ ಕಾಣುತ್ತೆ. ಅಥೋ ವಿಶೇಷೋ ಭಾವಾನಾಂ ಭೂಮವ್ಯೇವ ಉಪಲಕ್ಷ್ಯತೆ ಏತಾನಿ ಅಸಂಹತ್ಯ ಯದಾ ಮಹದಾದೀನಿ ಸಪ್ತವೈ. ಆಮೇಲೆ ಏನಾಯಿತು? ಇವುಗಳ ಸಂಪರ್ಕವಿಲ್ಲದಂತೆಯೇ ಮೇಲಿಂದೆಲ್ಲ ಹಾಗೆ ಇವೆ. ವಿಷ್ಣು ಕುಲ ವೈಶೇಷಿಕ ಕಲ್ಪನಾಯಾಹ ಸ್ವಮನೀಷೋರ್ಥ ಏತಾನೀತಿ ಅಂಹಸೇಷಿ ತತ ಇತಿ ಅಸಂಹತ್ಯ ಅಥೋ ವಿಶೇಷೋ ಭೂತಾನ ಭೂಮಾವೇವ ಉಪಲಕ್ಷ್ಯತೆ. ವೈಯಾಕರ ಮತ ಸರಿಯಲ್ಲ ಅಂತೇಳಿ ಖಂಡನೆ ಮಾಡೋದು ಕೂಡ ಮಾತು ಬಂತ ಹೇಳಿ. ಮಹದಾದಿ ಅಭಿಮಾನಿ ದೇವತಾ ಸ್ತುತಿ ಪ್ರಸನ್ನ ಶ್ರೀ ನಾರಾಯಣಾವಿಷ್ಟೈ ವಿಜೃಂಭಿತ ಶಕ್ತಿಭಿಃ ತೈಃ ಅಂತ್ಯಾವಯವ ನಿರ್ಮಾಣ ಪರಮಾಣುಭಿಃ ಜಣುಕಾದಿಕ್ರಮೇಣ ಖಂಡಾವಯವ ಒಂದು ಖಂಡಾವಯವ ವಂತಿ ಅವಯವೀಚ ಜಾಯತೆ ಇತಿ ಕಲ್ಪನಾಪಿ ನಿರ್ಮಾಣಾಯಿತ್ಯ ವಿಪ್ರೇತ್ಯಾ ಏತಾನೀತಿ ಏತಾನಿ ಅಸಂಹತ್ಯ ಯಥಾ ಮಹದಾದೀನಿ ಸಪ್ತವೈ. ಅವರು ನಯಾಗಿರೋ ಕಲ್ಪನೆ ಏನಂತ ಕೇಳಿದರೆ ಆ ಪರಮಾಣುಗಳು ಒಂದಕ್ಕೊಂದು ಮಿಕ್ಸ್ ಆಗ್ತಾ 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 ಹುಟ್ಟಿ ಬರ್ತವೆ ಅಂತ ಹೇಳ್ತಾರೆ. ಅವರ ಕಲ್ಪನೆ ಸರಿಯಲ್ಲ ಅಂತ ಹೇಳೋದನ್ನು ಹೇಳ್ತಿದ್ದಾರೆ ಇಲ್ಲಿ. ಅಸಂಹತ್ಯ ಪರಮಾಣುಗಳು ಸೇರಿ ಆಗೋದಲ್ಲ, ಇದು ಭಗವಂತನ ಸಂಕಲ್ಪದಂತೆ ಆ ಒಂದು ವಸ್ತು ಅದರ ತನ್ಮಾತ್ರ ಆ ವಸ್ತು ಅದರ ಇಂದ್ರಿಯ ಈ ರೀತಿ ಹುಟ್ಟುತ್ತೆ ಹೊರತು ಇವರು ಹೇಳಿದ ರೀತಿಯಲ್ಲಿ ಹುಟ್ಟೋದಿಲ್ಲ ಅಂತ ಹೇಳಿದರು. ನಸೇ ಕುಹು ಪುರುಷಂ ಸೃಷ್ಟುಂ ಭೋಗಾಯತನ ಮಂಜಸ ಕಾಲಕರ್ಮ ಗುಣೋ ಪೇತೋ ಜಗದಾದಿ ಉಪಾಭಿಷತ್. ಈಗ ಈ ಸ್ಟೇಜಲ್ಲಿ ಕೂಡ ಏನಾಗಲಿಲ್ಲ, ಸೃಷ್ಟಿ ಮುಂದುವರಿತಾ ಇಲ್ಲ. ಇಷ್ಟು ಮಾಡಿದರೂ ಕೂಡ ಸೃಷ್ಟಿ ಮುಂದುವರೆದಿಲ್ಲ. ನಸೆ ಆಚಾರ ಪ್ರಶ್ನೆ ಹಾಕೋದು ಇದೆಲ್ಲ ಹಿಂದೆ ಸ್ವಲ್ಪ ಸ್ವಲ್ಪ ಹೇಳಿದ್ರು. ಮತ್ತೆ ದ್ವಿತೀಯ ಸ್ಕಂದ್ರೆ ಸ್ವಲ್ಪ ಹೇಳಿದ್ರು, ತೃತೀಯ ಸ್ಕಂದಲ್ಲಿ ಯಾವಾಗ ಹೇಳಿದ್ರು? ಬ್ರಹ್ಮದೇವರು ಸೃಷ್ಟಿ ಮುಂದುವರೆದಾಗ ಹೇಳಿದ್ರು, ಮತ್ತೆ ಹೇಳ್ತಾ ಇದ್ದ. ಆದ್ರೆ ಎಲ್ಲ ಕಡೆ ಏನಿಲ್ಲ, ಮೆಕ್ಯಾನಿಕಲ್ ರಿಪೀಟ್ ಮಾಡ್ತಾ ಇಲ್ಲ. ಪ್ರತಿಸತ್ತಿ ಏನ್ ಮಾಡ್ತಾರೆ? ಹೊಸ ವಿಷಯ ಸೇರಿಸ್ತಾ ಹೇಳ್ತಾ. ಗೊತ್ತಾಯ್ತಾ? ಉತ್ಪತ್ತಿ ಕ್ರಮ ಯಾವ್ದಾರ ಒಂದು ವಿಶೇಷವನ್ನು ಸೇರಿಸಿ ಹೇಳ್ತಾ. ಇದು ಒಂದು ವ್ಯತ್ಯಾಸ. ಉಳಿದರೆ ಏನ್ ತಿಳ್ಕೊಂಡ್ಬಿಡ್ತಾರೆ? ಹೇಳಿದ್ದೆ ಹೇಳ್ತಾರೆ, ಹೇಳಿದ್ದೆ ಹೇಳ್ತಾರೆ, ಹೇಳಿದ್ದೆ ಹೇಳೋದಿಲ್ಲ. ವಿಶೇಷಾಂಶವನ್ನು ಸೇರಿಸಿ ಹೇಳ್ತಾ. ಫಿಸಿಕ್ಸು ಹೈಸ್ಕೂಲಲ್ಲೂ ಫಿಸಿಕ್ಸೇ, ಪಿ ಯು ಸಿಯಲ್ಲೂ ಫಿಸಿಕ್ಸೇ, ಡಿಗ್ರಿಯಲ್ಲೂ ಫಿಸಿಕ್ಸೇ, ಡಿಗ್ರಿಯಲ್ಲೂ ಪಿ ಎಚ್ ಡಿಯಲ್ಲೂ ಫಿಸಿಕ್ಸೇ. ಮತ್ತೆ ಎಲ್ಲ ಕಡೆ ಫಿಸಿಕ್ಸ್ ಇದ್ರ ಕಡೆ ಏನಾಗಿದೆ? ಅದು ವಿಶೇಷಾಂಶ ಇದೆ. ಅರ್ಥ ಆಯ್ತಾ? ಈಗ ಸೊ ಬರೀ ಅದನ್ನೇ ಹೇಳ್ತಾ ಹೋದ್ರೆ ಯಾರು ಮುಂದಕ್ಕೆ ಹೋಗ್ತಾನೆ ಇರಲಿಲ್ಲ. ಹೆಸರು ಚೇಂಜ್ ಆಗೋದಿಲ್ಲ, ವಿಷಯ ಡೀಪನ್ ಆಗ್ತಾ ಹೋದ್ರು. ಆದ್ರಿಂದ ಇಷ್ಟಂತ ಹೇಳಿದ್ರು ಕೂಡ ಒಂದೇ ರೀತಿ ಹೇಳಿಲ್ಲ. ಮೊದಲು ಪೂರ ಸಂಗ್ರಹವಾಗಿ ಹೇಳ್ಬಿಟ್ಟಿದ್ರು, ಬರೀ ಸ್ವಲ್ಪ ವಿಸ್ತಾರ ಮಾಡಿದ್ರು. ಇನ್ನೂ ವಿಸ್ತಾರ ಮಾಡ್ತಿದ್ದಾರೆ. ಫಸ್ಟ್ ಟೈಮ್ ಯಾತಕ್ಕೆ ಕಷ್ಟಲ್ಲಿ ಹೇಳೋದಿಲ್ಲ ಅಂದ್ರೆ ಗ್ರಹಣ ಮಾಡ್ಲಿಕ್ಕೆ ಆಗೋದಿಲ್ಲ. ಇವೆಲ್ಲ ಸಟ್ಲ್ ವಿಚಾರಗಳು, ಕಣ್ಣಿಗೆ ಇವತ್ತೇ ತೋರಿಸ್ತಕ್ಕಂಥ ವಿಚಾರಗಳ ಅರ್ಥ ಮಾಡ್ಕೊಂಡು ಮಾಡ್ಕೊಂಡು ಮನನ ಮಾಡಬೇಕಾದ್ರಿಂದ ನಿಧಾನವಾಗಿ ಒಂದೊಂದೇ ಹೇಳ್ತಾರೆ. ಬರೀ ಫಸ್ಟೇ ಇರೋ ಏನ್ ಮಾಡ್ಬಿಡ್ತಾರೆ, ಮೊದಲೆಲ್ಲ ಲಾಸ್ ಹೇಳ್ಬಿಡ್ತಾರೆ ಅಷ್ಟೇ. ಆಮೇಲೆ ಎಕ್ಸ್ಪ್ಲನೇಷನ್ ಹೇಳ್ಕೊಡ್ತಾರೆ, ಆಮೇಲೆ ಡೆರಿವೇಷನ್ ಹೇಳ್ಕೊಡ್ತಾರೆ. ಹೇಗೆ ಡೆರಿವ್ ಮಾಡ್ಬೇಕಾದ್ರ ಮೊದಲೇ ಡೆರಿವ್ ಹೇಳ್ಕೊಟ್ರೆ ಗೋವಿಂದ ಅವನ ಅವಸ್ಥೆ. ಒಂದು ವಿಷಯ ತಿಳ್ಕೊಬೇಕಷ್ಟೇ. ನಾವು ಒಂದನೇ ಕ್ಲಾಸಿಗೆ 4 ಹಾಗೂ 16 ಹೇಗಾಗುತ್ತೆ ಅಂತ ಕೇಳಿದ್ರೆ ಗತಿ ಏನಾಗಬೇಕು ಅವನಿಗೆ? ಅದು ಆಗುತ್ತೆ ಅಂತ ಹೇಳಿದ್ರೆ ಸಾಕಾಗಿದೆ. ಫಸ್ಟ್ ಯಾತಕ್ಕಾಗತ್ತೆ ಹೇಳೋದಕ್ಕೆ ಬರೋದಿಲ್ಲ ಫಸ್ಟ್. ಆಮೇಲೆ ಏನ್ ಮಾಡ್ತಾರೆ? ಒಂದೊಂದೇ ಸೇರಿಸ್ತಾ ಹೋದಾಗ ಎಕ್ಸ್ಪ್ಲೇನ್ ಮಾಡಕ್ಕೆ ಹೇಳ್ತಾರೆ. ಇದರ ಲೋಕದಲ್ಲಿ ನಡೀತಿರೋದು ಹಾಗೆ ಪುರಾಣ ಅರ್ಥ ಮಾಡ್ತಾರೆ. ಏನ್ ಮಾಡ್ಬಿಡ್ತಾರೆ? ಹೇಳಿದ್ದೆ ಹೇಳ್ತಾರೆ ಅಂತ ಬೈದ್ಬಿಡ್ತಾರೆ. ತಪ್ಪು. ಇದು ಒಂದು ಕಾರಣ. ಇನ್ನೊಂದು ಕಾರಣ ಯಾತಕ್ಕೆ ಅಂದ್ರೆ ಆಚಾರ ಹೇಳ್ತಾರೆ, ಸೃಷ್ಟೌಲಯೇ ತಾರತಮ್ಯಂ ದೇವಾನಾಂ ಜಾಯತೆ ಸ್ಫುಟಂ. ಈ ಸೃಷ್ಟಿ ವಿಚಾರ ಲೈದು ವಿಚಾರ ಕೆಡ್ದಾಗಲ್ಲ ತಾರತಮ್ಯ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಇವಾಗ ಕ್ಲರ್ಕ್ ಯಾರು, ಆಫೀಸರ್ ಯಾರು ಗೊತ್ತಾಗಲ್ಲ ನಮಗೀಗ. ಯಾರಿಗೆ ಎಷ್ಟೆಷ್ಟು ಕೊಡಬೇಕು ಅಂತ ಗೊತ್ತಾಗ್ತದಿಲ್ಲ. ಅದು ಲಂಚ ಕೊಡ್ಬೇಕಲ್ಲ, ಏನೋ ಅವ್ರ ಯೋಗ್ಯತೆ ಗೊತ್ತಾಗಬೇಕಲ್ಲ ಮೊದಲು. ಆದ್ರಿಂದ ತಿಳ್ಕೊಬೇಕು, ಎಲ್ಲರಿಗೂ ಗೊತ್ತಿರ್ತದೆ. ಕ್ಲರ್ಕ್ ಅಥವಾ ಅಟೆಂಡರ್ ಎಲ್ಲ ತಿಳ್ಕೊಂಡ್ಬಿಟ್ಟಿರ್ತಾರೆ. ಅದೇ ರೀತಿಯಲ್ಲಿ ದೇವತಾ ತಾರತಮ್ಯ ಗೊತ್ತಾಗಬೇಕಾದ್ರೆ ಏನ್ ಬೇಕೋ ಇದೆಲ್ಲ ತಿಳ್ಕೊಂಡಿರ್ಬೇಕು. ಸೃಷ್ಟಿ ಲಯಗಳ ಪ್ರೋಸೆಸ್ ತಿಳ್ಕೊಳ್ತಾ ತಿಳ್ಕೊಳ್ತಾ ಹೋದಂತೆ ತಾರತಮ್ಯ ಜ್ಞಾನ ದೃಢವಾಗುತ್ತೆ ಅಂತೇಳಿ. ಅತಃ ತದ್ ಬಹುಶಿಷ್ಟು ಉಕ್ತಂ, ಅದಕ್ಕೆ ರಿಪೀಟ್ ಮಾಡ್ತಾರೆ. ರಿಪೀಟ್ ಮಾಡಿದಾಗೆಲ್ಲ ತಾರತಮ್ಯ ಜ್ಞಾನ ಸ್ಫುಟವಾಗಲಿ ಅಂತೇಳಿ ಇದೆಲ್ಲ ನೆನಪಿರ್ಬೇಕು. ಇಲ್ಲದವರು ಓದಿದ್ದೆ ಓದಿದ್ದೆ ಅಂತ ಅರ್ಥ ಅಲ್ಲ. ದಶೇ ಕುಹು ಪುರುಷಂ ಸೃಷ್ಟುಂ ಭೋಗಾಯತನ ಮಂಜಸ ಕಾಲಕರ್ಮ ಗುಣೋಪೇತ ಜಗದಾದಿರುಪಾವಿಷದ್. ಈ ಸ್ಟೇಜಲ್ಲಿ ಇಷ್ಟೆಲ್ಲ ಹುಟ್ಟಿದ್ರು ಕೂಡ ಇನ್ನೂ ಈ ದೇಹ ಮನುಷ್ಯ ಸೃಷ್ಟಿಯಾಗಿಲ್ಲ ಇನ್ನೂ ಕೂಡ. ಆ ಸೃಷ್ಟಿ ಮಾಡೋಕ್ಕೋಸ್ಕರವಾಗಿ ದೇವನು ಪ್ರಾರ್ಥನೆ ಮಾಡ್ತಾರೆ. ಆ ಏನಾಯ್ತು ಅಂತ ಹೇಳ್ತಾರೆ, ನಾಳೆ ಅದು ಸಿದ್ಧ ಬರುತ್ತೆ. ದೇವತೆಗಳು ದೇಹದಿಂದ ಹೊರಗೆ ಬರೋದು, ಒಳಗೆ ಹೋಗೋದು, ವಾಯುದೇವರ ಹಿರಿಮೆ, ಜೀವತ್ತ ಮೊತ್ತ ನಾ ಹೇಳ್ತಾರೆ. ಉಪನಿಷತ್ತಿನ ಕಥೆ ಇದೆಯಲ್ಲ, ಉಪನಿಷತ್ತಿನ ಕಥೆ ಅದನ್ನು ಇದರ ಭಾಗವತಲ್ಲೂ ಬರುತ್ತೆ. ಅದು ಈ ಭಾಗದೊಳಗೆ ಆರು ಉಪನಿಷತ್ತಲ್ಲಿ ಬಂದ ಕಥೆ ಭಾಗವತಲ್ಲಿ ಹೇಳ್ತಾರೆ. ಅದಕ್ಕೆ ವೇದಾರ್ಥ ಪರಿಬ್ರಹ್ಮಿತ ಅಂತನೋ ಭಾಗವತಕ್ಕೆ ಹೆಸರು. ನಾಳೆ ಆ ವಿಷಯ ನೋಡಿ, ಕರುಣಾಭಿಮಾನಿಸುರರು ದೇಹವನ್ನು ಬಿಡರು, ಕುರುಡಕ್ಕೆ ಉಡನು ಮೂಕನೆಂದೆನಿಸುವ ಆಗಿದೆ. ಯುಜ್ಯತೆ ವಿಧೀಶಾನ ಚಕ್ರಪೋ ವೈ ಸದಾ ಮಖೈ ರಮಾಪ್ರಣಯನೇ ತಸ್ಮೈ ಸರ್ವಯಜ್ಞಭುಜೇ ಪ್ರಮುಖ. ನಚ ಅಭೇದು ಅನಂಗೀಕಾರ ದೇವಾ, ಇನ್ನು ಅಭೇದ ಹೇಳೋದಕ್ಕೆ ಬರೋದಿಲ್ಲ. ಅದಕ್ಕೆ ಅಭೇದ ನಾವು ಒಪ್ಪಲು ಸಾಧ್ಯವೇ ಇಲ್ಲ. ಅದರಿಂದಾಗಿನೇ ತಥೈವ ಉಭಯ, ಅದೇ ಆಗ್ಬೇಕಾದ್ರೆ ತಥೈವ ಉಭಯ ಎರಡನ್ನು ಒಪ್ಪಲಕ್ಕೆ ಬರೋದಿಲ್ಲ. ಭೇದ ಅಭೇದ ಎರಡೂ ಒಪ್ಪಲಕ್ಕೆ ಬರೋದಿಲ್ಲ. ಕಾಂಟ್ರಡಿಕ್ಟರಿ ಟರ್ಮ್ಸ್. ಅಭೇದೇತು ಅಭೇದೇ ಚ ಅಧಿರ್ವಾಚ್ಯ ಬ್ರಹ್ಮಣೋ ತಚ್ಛಬ್ದಯೋಹೋ ಪರ್ಯಾಯತ್ವ. ಅಭೇದ ಅಂತ ಒಪ್ಕೊಂಡ್ಬಿಟ್ರೆ ಅನಿರ್ವಾಚ್ಯ ಬ್ರಹ್ಮ ಎಲ್ಲ ಈಕ್ವಲೆಂಟ್ಸ್ ಆಗಿಬಿಡೋದ್ರಿಂದ ಅಭೇದ ಒಪ್ಕೊಳ್ಳೋದಕ್ಕೆ ಬರೋದಿಲ್ಲ. ನಚ ವ್ಯಾವರ್ತ್ಯ ವಿಶೇಷಣ ಅಪರ್ಯಾಯತ್ವ ಕ್ವಚಿತ್. ವ್ಯಾವರ್ತ್ಯ ವಿಶೇಷಣ ಅವರೇನು ಹೇಳ್ತಾರೆ ಗೊತ್ತೇನು, ವಸ್ತುಗಳು ಇಲ್ಲ ಬ್ರಹ್ಮನನ್ನು ಏನು ಮಾಡಿ ಬ್ರಹ್ಮನಿಗೆ ಗುಣ ಯಾತಕ್ಕೆ ಹೇಳ್ತಾರೆ ಗೊತ್ತೇನು, ಇರೋದು ಒಬ್ಬನೇ. ಆದರೂ ಕೂಡ ಡಿಸ್ಟಿಂಗ್ವಿಷ್ ಮಾಡಬೇಕಾಗಿದೆ ಅವನನ್ನು. ಅದಕ್ಕೇನಂತ ಹೇಳ್ತಾರೆ, ಈ ಜಗತ್ತನ್ನೆಲ್ಲ ಪರಿಚಯ ಮಾಡಿಕೊಟ್ಬಿಟ್ಟು ಈ ಸುಳ್ಳೆ ಇದಿಲ್ಲ, ಇದು ಜಗತ್ತಿಲ್ಲ, ಇದು ಸುಳ್ಳೆ ಪರಿಚಯ ಮಾಡಿಕೊಟ್ಬಿಟ್ಟು ಇದರಿಂದ ದೇವರನ್ನು ಬೇರೆ ಅಂತ ಹೇಳೋದಕ್ಕೆ ಇಷ್ಟೆಲ್ಲ ಹೇಳ್ತಾರೆ ಅಂತ ಹೇಳಿ.